అజ్ఞానముచ్ఛేదం బుద్ధిసంబంధరాయతం విజ్ఞానవిమలం శాంతం శ్రీగురుభ్యో నమః. హరి ఓం. మన భగవంతన శరణాగతరాగి నా ఉంటాల ಸಾಮಾನ್ಯವಾಗಿ ನಮ್ಮ ಮನಸ್ಸನ್ನು ಭಗವಂತ ಮನ ದುಸ್ಸಂಗತಿಗೆ ಯೋಚನೆ ಮಾಡಿದರೆ ಯೋಚನೆ ಮಾಡಲಿ ಸ ಅಯ್ಯ. ಎಲ್ಲರಿಗೆ ಸ್ವಾಮಿಯಾದಂಥ ಶ್ರೀಹರಿ, ಸಜ್ಜನರಾದವರು ಹರೇ, ನೀನು ಬಿಟ್ಟರೆ ನನಗೆ ಗತಿಯಿಲ್ಲ ಅಯ್ಯ. ನಾನಂತೂ ಒಳ್ಳೆಯದು ಮಾಡಲಿಕ್ಕಾಗಲಿ ಕೆಟ್ಟದ್ದು ಮಾಡಲಿಕ್ಕಾಗಲಿ ಸ್ವತಂತ್ರನಲ್ಲ. ನೀನೇ ನನ್ನ ಕರ್ಮಾನುಸಾರ ನನ್ನೊಳಗೆ ನಿಂತು ದೇವ ದೈತ್ಯರ ಮೂಲಕ ನೀನೇ ನನ್ನಿಂದ ಒಳ್ಳೆಯದು ಕೆಟ್ಟದು ಮಾಡಿಸ್ತೀಯ. ಈಗ ಶಾಸ್ತ್ರದಲ್ಲಿ ಕೆಟ್ಟದು ಬಿಡಬೇಕು ಅಂತ ನೀನೇ ಹೇಳುತ್ತಾ ಇದ್ದೀಯ. ನಾನಾಗಿ ಒಳ್ಳೆಯದು ಮಾಡಲಾರೆ, ಕೆಟ್ಟದ್ದು ಮಾಡಲಾರೆ. ಕೆಟ್ಟದ್ದು ಬಿಡಬೇಕಾದರೆ ನಾನಾಗಿ ಬಿಡಲಾರೆ, ನೀನೇ ಬಿಡಿಸಬೇಕು ಹರಿಯೇ ಅಂತ ಶರಣಾಗತರಾದಂಥ ಭಕ್ತರಿಗೆ ಇದರಲ್ಲಿ ಸಂಶಯ ಇರಬಾರದು. ಮತ್ತು ನಾವೇ ಮಾಡಬೇಕೇನೋ, ದೇವರೇ ಮಾಡಿಸ್ತಾನೋ, ಇಲ್ಲ, ಶ್ರೀಹರಿಯೇ ಸರ್ವ ಕಾರ್ಯಕ್ಕೂ ಪ್ರೇರಕ. ಆ ತಡೆಕೊಂಡು ಶರಣಾಗತರಾದರೆ ಮನ ದುಸ್ಸಂಗತಿಗೆ ಯೋಚನೆ ಮಾಡಿದರೆ ನಮ್ಮ ಮನಸ್ಸು ಅಂದರೆ ಮನಸ್ಸು ಜಡ, ಮನಸ್ಸಿನೊಳಗಿರತಕ್ಕಂಥ ಮನೋಭಿಮಾನಿ ದೇವತೆ. ಅದಕ್ಕೆ ಮನಸ್ಸು ಕಾರಣವಲ್ಲ, ಪಾಪ ಪುಣ್ಯಕ್ಕೆಲ್ಲ ಅನಲಕ್ಷಣಿಂದ ಪ್ರೇರಣೆಯಲ್ಲದೆ ಮನ ದುಸ್ಸಂಗತಿಗೆ ಯೋಚನೆ ಮಾಡಿದರೆ ಯೋಚನೆ ಮಾಡಲಿ ಸಯ್ಯ. ಒಂದು ವೇಳೆ ನಮ್ಮ ಕರ್ಮಾನುಸಾರ ದುಸ್ಸಂಗತಿಗೆ ಯೋಚನೆ ಬರಬೇಕು ಅಂತ ಇದ್ದಿದ್ರೆ ದೇವರು ಕೊಟ್ಟೇ ಕೊಡ್ತಾರೆ. ಆದರೆ ಯೋಚನೆ ಮಾಡಿದರೆ ಅಲ್ಲಿ ಎರಗಲಿ ಸಯ್ಯ. ಯೋಚನೆ ಬಂದು ಅಲ್ಲೇ ಇರಬೇಕು, ಯೋಚನೆ ಬಂದು ಅಲ್ಲಿ ಹೋಗದಂತೆ ಮಾಡಿಬಿಡಬೇಕಾಗುತ್ತೆ. ಮನ ಎರಗಿದರೆ ಅತ್ತ ಹೋಗಲಿ ಸಯ್ಯ. ಒಂದು ವೇಳೆ ಮನಸ್ಸು ಆಚೆ ಹೋದರೆ ಅಲ್ಲೇ ಇರುವಂತೆ ಮಾಡಲಂತೆ. ಆ ಕ್ಷಣ ಹೋದರೆ, ಕ್ಷಣದಲ್ಲಿ ನಾಲ್ಕು ಭಾಗ, ಅದರಲ್ಲಿ ಯಾವಾಗಲೂ ಹೋದರೆ ಅಲ್ಲಿ ನೋಡಲಿ ಸಯ್ಯ. ಮನಸ್ಸೇನೋ ಹೋಯಿತು, ಅಲ್ಲೇ ನಿಂತಿದೆ, ನಿಂತ ಮೇಲೆ ಕಾರ್ಯಾದು ಕಣ್ಣು ತೆಗೆದು ನೋಡಿ ನೋಡಿಸಲಂತೆ. ನೆನೆಸಿ ನೋಡಿದರೂ ನಿಲ್ಲರ ಕೊಳ್ಳಲಿ ಸಯ್ಯ. ನೆನೆಸಿ ನೋಡಿದ್ರು ಕೂಡ ಅಲ್ಲೇ ಇರುವಂತೆ ಮಾಡಲಂತೆ ಸದಾ. ಅಲ್ಲಿ ಹೇಳ್ತಾರೆ, ಒಂದು ವೇಳೆ ಹೋದರೂ ಕೂಡ ಮನ ದುಸ್ಸಂಗತಿಗೆ ಅನುವಾಗಿ ಅಲ್ಲಲ್ಲಿ ಮಾತಲಾಡಲಿ ಸಯ್ಯ. ಒಂದು ವೇಳೆ ದುಸ್ಸಂಗತಿಗೆ ಅಲ್ಲಿ ಹೋದರೂ ಕೂಡ ಮಾತುಗಳನ್ನು ಬಾರದಂತೆ ಮಾಡುತ್ತಾರೆ. ಬಿನನು ಮಾತಾಡಿದರು ಅಪವಾದ ಬರಲಿ ಸಯ್ಯ. ಒಂದು ವೇಳೆ ಭಕ್ತರಿಗೆ ಪ್ರಾರಬ್ಧ ಕರ್ಮಾನುಸಾರ ಮಾತಾಡಬಾರದ ಮಾತುಗಳು ಮಾತಾಡಿಸಿದರೆ ಹೇಳ್ತಾರೆ ಅಪವಾದ ಬರದಂತೆ ನೋಡಿಕೊಂಡ್ಬಿಡ್ತಾನೆ. ಯಾಕೆ? ಆದಷ್ಟು ತನ್ನ ಭಕ್ತರನ್ನು ರಕ್ಷಣೆ ಮಾಡಬೇಕೆಂಬ ಹಂಬಲ ಭಗವಂತನದ್ದು. ಜನರ ಅಪವಾದವು ಬಂದರೂ ಭಕ್ತನಿಗೆ ಇರಲಿ ಸಯ್ಯ. ಒಂದು ವೇಳೆ ಭಕ್ತರಿಗೆ ಜನರ ಅಪವಾದ ಬಂದರೂ ಕೂಡ ಹಾರು ಹೋಗುವಂತೆ ಮಾಡುತ್ತಾನೆ. ಇದನ್ನು ಹೇಳುತ್ತಾರೆ, ಬಾರವು ಭಯಗಳು ಬಂದರೂ ನಿಲ್ಲರು ಹಾರಿ ಹೋಗುವವು ದಶದಿಕ್ಕುಗಳಿಗೆ ಘೋರ ದುರಿತಾರಿ ನಮ್ಮ ವಿಜಯ ವಿಠಲನ ಅಂಧರಿ ಸೇರಿದ ಮನುಜರಿಗೆ ದುರಿತ ಭಯವುಂಟೆ. ಚೆನ್ನಾಗಿ ಘನ ಪಾಪಗಳು ಪ್ರಧ್ವಂಸ ಮಾಡುವ ದೇವ ನಿನಗಾವರೆ ಸ್ವಾಮಿ, ನಿನ್ನ ಎದುರಿಗೆ ಯಾವ ಪಾಪಗಳು ನಡೆಯಲಿಕ್ಕೆ ಸಾಧ್ಯವಯ್ಯ? ನಿನ್ನ ನಾಮಸ್ಮರಣೆ ಮಾಡಿದರೆ ನಿನಗೆಣೆಗಾಣೆ ನಿನ್ನ ಮಣಿಭೂಷಣ ಅಂಗ್ರಿಗೆಣೆಗಾಣೆ ನಿನ್ನ ಶುದ್ಧವಾದ ಪಾದ, ಅದಕ್ಕೆ ಪಾದಕ್ಕೆ ಹಾಕಿದೀಯ, ಅದಕ್ಕೆ ಮಣಿಗಳು ಭೂಷಣ ಆಗಿದೆ. ಮಣಿಭೂಷಣ ಅಂಗ್ರಿ ಅಥವಾ ಹೇಳುತ್ತಾರೆ ದೇವರ ಪಾದಕ್ಕೆ ಭೂಷಣ ಯಾವುದು ಅಂದ್ರೆ ಮಣಿಗಳೇ ಭೂಷಣ ಅಂತೆ. ಎಲ್ಲಾ ದೇವತೆಗಳ ಶಿರಸ್ಸಿನ ಮಣಿಗಳೇ ದೇವರ ಪಾದದಲ್ಲಿ ಬಿದ್ದಿರುವಾಗ ಆ ಮಣಿಗಳೇ ಭೂಷಣವಾಗಿರುವ ನಿನ್ನ ಅಂಗ್ರಿ ಗಣಗಾನೆ ಎಂದು ಹೇಳುತ್ತಾರೆ. ನಿನಗೆ ನಮೋ, ನಿನ್ನ ಗುಣಕರ್ಮಗಳಿಗೆ ನಮೋ, ಎನಿತೋ ನಿನ್ನ ಮಹಿಮೆ ಮನ ಮೆಚ್ಚ ಭಕ್ತರಿಗೆ. ನಿನಗೆ ನಮಸ್ಕಾರವಯ್ಯ, ನಿನ್ನ ಗುಣಗಳಿಗೆ ನಮಸ್ಕಾರ, ನಿನ್ನ ಕ್ರಿಯೆಗಳಿಗೆ ನಮಸ್ಕಾರ. ಏನೇನು ಮಾಡಿಸ್ತೀವೋ ಯಾರಿಗೆ ಗೊತ್ತು? ದೊಡ್ಡವರು ಬಂದರೆ ಊರಿಗೆ ಬಂದು ಪ್ರಸಾದಕ್ಕೆ ಬರಬೇಕು ಅಂತ ಕರೆದಾಗ ಬರ್ತೇನೆ ಅಂತ ಹೇಳಿ ಕಾದಿದ್ದಾರೆ ಅಂತ ಹೇಳಿದರೆ ನನಗೆ ಬೇಗ ಊಟ ಆಗಬೇಕು, ಇಲ್ಲದಿದ್ರೆ ಹೊಟ್ಟೆ ನೋವು ಬರುತ್ತೆ ಅಂತ ಹೇಳಿಸಿದ ಸ್ವಾಮಿ ಅಲ್ವಾ ಜಗನ್ನಾಥದಾಸರಿಗೆ? ದೊಡ್ಡವರಿಗೆ ಅವಮಾನ ಮಾಡಿಸಿದ ಸ್ವಾಮಿಯೇ, ಅವರ ಕಾಲಿಗೆ ಬೀಳುವಂತೆ ಮಾಡಿದ, ಅವರ ಅನುಗ್ರಹ ಆಗುವಂತೆ ಮಾಡಿದ, ಅವರಿಂದ ತಾನೇ ವಿಶೇಷವಾಗಿ ಚಂದ್ರಭಾಗ ನದಿಗೆ ಕರೆಸಿಕೊಂಡ, ಶಿಲೆಯಲ್ಲೇ ಜಗನ್ನಾಥ ವಿಠಲ ಅಂತ ಅಂಕಿತ ಕೊಡಿಸಿದ. ಇಷ್ಟೇ ಅಲ್ಲ, ದೊಡ್ಡ ಮಹಲು ಅಲ್ಲಿ ಏನು ರಾಜ ರಾಣಿ ಅಂತ ಇದ್ದಾರೆ, ಎಲ್ಲ ಸೇವಕರು ಅವರ ಹತ್ರ ಹೋಗ್ತಾರೆ, ಹೊಟ್ಟೆ ತುಂಬ ಊಟ ಹಾಕ್ತಾರೆ, ಚೆನ್ನಾಗಿದೆ. ಹೊರಗೆ ಬಂದು ನೋಡ್ತಾರೆ, ಸ್ವಲ್ಪ ದೂರ ಹೋಗಿ ಮಹಲೇ ಇಲ್ಲ, ಯಾರೂ ಇಲ್ಲ, ಹೊಟ್ಟೆಯಲ್ಲಿ ಊಟ ಮಾತ್ರ ಭದ್ರವಾಗಿದೆ. ಹೇಳ್ತಾರೆ, ಎನಿತೋ ನಿನ್ನ ಮಹಿಮೆ ಮನ ಮೆಚ್ಚ ಭಕ್ತರಿಗೆ, ಉಣಿಸಿ ಉಣಿಸಿ ನೋಡಿ. ಉಣಿಸ್ತಾನೆ, ಓಡಿಸ್ತಾನೆ, ನೋಡ್ತಾನೆ, ಸಂತೋಷ ಪಡ್ತಾನೆ. ಹೇಳ್ತಾರೆ, ಮನ ಎರಗಿದ ವಂಚನೆ ಪ್ರಯೋಜನಗಳು, ಅಣಗೊತ್ತಿ ಕಾವು ತಿಪ್ಪ ಅಣೋರಣಿ ಮಹಾಭುಗೆ. ಒಂದು ವೇಳೆ ಭಕ್ತರ ಮನಸ್ಸು ಎಲ್ಲಾದರೂ ಬೇರೆ ಕರ್ಮಗಳಿಗೆ ಎರಗಿದರೆ, ಬೇರೆ ಕರ್ಮಗಳಿಗೆ ಎರಗಿದರೆ, ವಂಚನೆ ನಾನಾ ಪ್ರಯೋಜನಗಳಿಗೆ ಎರಗಿದರೆ, ಮನ ಎರಗಿದ ವಂಚನೆ ಪ್ರಯೋಜನಗಳು ಅಣಗೊತ್ತಿ, ಅವರ ತಪ್ಪುಗಳೆಲ್ಲ ಒತ್ತಿ ಅವರನ್ನ ರಕ್ಷಣೆ ಮಾಡ್ತಾ ಇರ್ತಾರೆ ಭಗವಂತ. ಅಣಗೊತ್ತಿ ಕಾವುತ್ತಿಪ್ಪ ಅಣೋರಣಿ ಅಹಾಭುದೇ ವಿಜಯ ವಿಠಲರೆಯ, ಮನ ದುಸ್ಸಂಗತಿಗೆ ಯೋಚನೆ ಮಾಡಲಿ ಸಯ್ಯ. ಒಟ್ಟಾರೆ ಇಷ್ಟು, ದೇವರೇ ನನ್ನಲ್ಲಿ ನಿಂತು ನನ್ನ ಕರ್ಮಾನುಸಾರ ನನ್ನಿಂದ ಎಲ್ಲವನ್ನ ಮಾಡಿಸ್ತಾನೆ ಎಂಬ ಸ್ಥಿರವಾದ ದೀಕ್ಷೆಯಲ್ಲಿ ಇರುವಂತಹ ಭಕ್ತನಿಗೆ ಕೆಲವರು ಕೇಳಬಹುದು, ಎಲ್ಲ ದೇವರೇನು ಬಿಟ್ರೆ ಕೆಟ್ಟ ಕೆಲಸಕ್ಕೆ ಗತಿಯೇನು? ಅವರ ತಲೆಯಲ್ಲಿ ಏನು ಅಂದ್ರೆ, ಕೆಟ್ಟ ಕೆಲಸ ನಾವೇ ಮಾಡೋದು, ದೇವರ ಅಂತ ಹೆಸರಿಟ್ಟುಕೊಂಡು ನಾವೇ ಮಾಡೋದು ಅಂತ. ನಾವೇ ಮಾಡಲಿಕ್ಕೆ ಎಲ್ಲಾಗುತ್ತೆ? ಉಸಿರಾಟವೂ ಮಾಡಲಿಕ್ಕಾಗಲ್ಲ, ಕೆಟ್ಟ ಕೆಲಸವೂ ಮಾಡಲಿಕ್ಕಾಗುತ್ತಾ ಸ್ವತಂತ್ರವಾಗಿ ದೇವರಿಲ್ಲದೆ? ಅದಕ್ಕೆ ಹೇಳ್ತಾರೆ, ಪಾಪ ಮಾಡಿದೆನೆಂಬುದೇ ಮಹಾಪಾಪ. ಯಾಕೆ ಮಾಡಿದ ಪಾಪಕ್ಕಿಂತ ಸ್ವತಂತ್ರವಾಗಿ ಪಾಪ ಮಾಡಬಲ್ಲಿ ಅಂತ ದೇವರ ಸ್ವಾತಂತ್ರ್ಯ ಕದ್ದುವಲ್ಲ, ಅದಕ್ಕಿಂತ ಪಾಪ ಎಲ್ಲಿದೆ? ಯಾರು ಏನು ಬೇಕಾದ್ರೆ ಹಾ ಅಲ್ಲಿಗೆ ಬಂದು ನಿಮ್ಮ ಅವ್ರ ಪ್ರಶ್ನೆ, ಯಾರು ಏನು ಕೆಟ್ಟ ಕೆಲಸ ಮಾಡ್ತಾ ಇದ್ರು ಕೂಡ ದೇವರೇ ಮಾಡಿಸಿದ ಅಂತ ಹೋಗಬಹುದಲ್ವಾ ಅಂತ ಪ್ರಶ್ನೆ. ಖಚಿತವಾಗಿ ಯಾರು ಏನೇ ಮಾಡ್ತಾ ಇದ್ರು ಇಂಥ ತತ್ವಜ್ಞಾನ ಇರುವಂತಹ ವ್ಯಕ್ತಿ, ತತ್ವಜ್ಞಾನ ಇರುವಂತಹ ವ್ಯಕ್ತಿ ಏನೇ ಮಾಡಿದರೂ ದೇವರೇ ಮಾಡಿಸ್ತಾರೆ ಎಂಬುದು ಸೋಲಿನಷ್ಟು ಸತ್ಯ. ಅಲ್ಲೇನು ಬರ್ತಾ ಇದೆ, ಏನು ಬೇಕಾದರೂ ಮಾಡಿಕೊಂಡು ಹೋಗಿ ದೇವರೇ ಮಾಡಿಸಿದ್ರಲ್ಲ ಅಂತ ಅನ್ನಬಹುದಲ್ಲ ಅಂದ್ರೆ, ಏನು ಬೇಕಾದರೂ ಮಾಡಲಿಕ್ಕೆ ಸ್ವಾತಂತ್ರ್ಯ ಯಾರಿಗಾದರೂ ಇದೆಯಾ? ನಾಲಿಗೆ ಒಂದೇ ಮಾತಾಡಬೇಕು. ಏನು ಆಚಾರದ ಸಿದ್ಧಾಂತಕ್ಕೆ ತಕ್ಕಂತೆ ಮಾತಾಡ್ತೀರಾ? ಹಾಗೆ ಮಾತಾಡಿ, ಇಲ್ಲ ಇನ್ನೊಂದು ಮಾತಾಡಿ. ಒಂದು ಕಡೆ ಆಚಾರ ಸಿದ್ಧಾಂತ ಸರಿ ಅಂತ ಹೇಳೋದು, ಇನ್ನೊಂದು ಕಡೆ ನಾವೇ ಮಾಡ್ತೀವಿ ಅಂತ ಹೇಳಿದ್ರೆ ಹೇಗಾಗುತ್ತೆ? ಆಚಾರರು ನೀವಾಗಿ ಏನು ಮಾಡಲಿಕ್ಕಾಗಲ್ಲ ಅಂತ ಸ್ಪಷ್ಟವಾಗಿ ಹೇಳೋದಕ್ಕೆ ತಲೆಬಾಗೋದು, ಇನ್ನೊಂದು ಕಡೆ ನಾವೇ ಮಾಡ್ತೀವಿ ಅಂದ್ರೆ ಇಲ್ಲಿ ಆರೋಪ ಏನು ಬಂತು? ಯಾರು ಬೇಕಾದ್ರವರು ಖುಷಿ ಬಂದಂತೆ ಪಾಪಗಳು ಮಾಡಿ ದೇವರೇ ಅಂತ ದೇವರ ಮೇಲೆ ಹಾಕಬಹುದಲ್ಲ ಅಂತ ಹೇಳಿದರೆ ಖುಷಿ ಬಂದಂತೆ ಪಾಪ ಮಾಡಲಿಕ್ಕೆ ಸ್ವಾತಂತ್ರ್ಯ ಎಲ್ಲಿದೆ ಅಲ್ವಾ? ಇಷ್ಟು ಅಲ್ಲಿ ಖುಷಿ ಬಂದಂತೆ ಪಾಪಗಳು ಅಂದ ಶಬ್ದಕ್ಕರ್ಥ ಹೀಗೆ, ಸ್ವಾಮಿಯೇ ಮಾಡಿಸೋದು, ಯಾರೇ ಆಗಲಿ ಏನೇ ಆಗಲಿ ಸ್ವಾಮಿಯೇ ಮಾಡಿಸೋದು. ಆ ಮಾಡಿಸೋ ಕಾಲಕ್ಕೆ ಹೇಗೆ ಮಾಡಿಸ್ತಾನೆ ಅಂದರೆ, ಆ ತಪ್ಪು ಕೆಲಸ ಮಾಡಿಸಿದಾಗ ಸಜ್ಜನನಾದವನಿಗೆ ಒಂದು ಕಡೆ ದೇವರೇ ಮಾಡಿಸ್ತಾ ಇದ್ದಾರೆ ಎಂಬ ಎಚ್ಚರ ಕೊಟ್ಟಿದ್ರು, ಅಯ್ಯೋ ದೇವರು ಹೀಗೆ ಮಾಡಬಾರದು ಅಂತ ಶಾಸ್ತ್ರದಲ್ಲಿ ಹೇಳಿ ಅದಕ್ಕೆ ವಿರುದ್ಧವಾಗಿ ನನ್ನ ಕರ್ಮಾನುಸಾರ ಮಾಡಿಸ್ತಾ ಇದ್ದಾನೆ, ನೀನೇ ಮಾಡಿಸಿದ್ದಯ್ಯ, ಹೀಗೆ ಮಾಡಿಸಬೇಡ ಅಂತ ಶರಣಾಗತಿ ಪೂರ್ವಕ ಪಶ್ಚಾತ್ತಾಪ ಪೂರ್ವಕ ಇರಲುವಂತೆ ಮಾಡತಾನೆ ಭಗವಂತ. ಅಷ್ಟೇ ಹೊರತು ಭಕ್ತನಾದವನಿಗೆ ತಪ್ಪು ಮಾಡಿಸಿ ಖುಷಿ ಬಂದಂತೆ ಹಾ ಚೆನ್ನಾಗಿದೆ ಅಂತ ಬುದ್ಧಿ ದೇವರು ಕೊಡಲ್ಲ. ಇಷ್ಟು ತಾನೆ ಹೌದಾನೆ? ಅಲ್ಲೇನಾಗ್ತಾ ಇದೆ, ದೇವರೇ ಮಾಡಿಸ್ತಾರೆ ಅಂತ ಅಂದ ಕೂಡಲೇ ನೀನು ಖುಷಿ ಬಂದಂತೆ ಮಾಡಿ ದೇವರ ಮೇಲೆ ಹಾಕಬಹುದಾ ಅಂತ ಪ್ರಶ್ನೆಯೇ ಕೂಡಲ್ಲ. ಖುಷಿ ಬಂದಂತೆ ಸ್ವತಂತ್ರವಾಗಿ ಮಾಡಲಿಕ್ಕೆ ಯಾರಿದೆ? ಲಕ್ಷ್ಮೀದೇವಿಗೂ ಕೂಡ ಉಸಿರಾಡಲಿಕ್ಕೆ ತಾಕತ್ತಿಲ್ಲ ದೇವರಿಲ್ಲದೆ ಅಂದಾಗ ತಪ್ಪಾದರೂ ಖುಷಿ ಬಂದಂತೆ ಮಾಡಲಿಕ್ಕೆ ಜನರಿರಲಿದೆ. ಹಾ ಅಂದರೆ ಭಗವಂತ ಆಯಾ ಜೀವರಾಶಿಗಳಲ್ಲಿ ನಿಂತು ಸಜ್ಜನರಾಗಿದ್ರೆ ಅವರಿಗೆ ತಪ್ಪು ಕೆಲಸ ಮಾಡಿಸಿದ್ರೆ ಸ್ವಾಮಿ ಹೀಗೆ ಮಾಡಿಸಬೇಡ ಅಂತ ಪಶ್ಚಾತ್ತಾಪ ಕೊಟ್ಟು ಶರಣಾಗತರಾಗುವಂತೆ ಮಾಡುತ್ತಾನೆ. ಆದರೆ ಅದೇ ಸಜ್ಜನರಾದರೂ ಕೂಡ ಅವರಿಗೆ ಪ್ರಾರಬ್ಧ ಕರ್ಮ ಬಲಿಷ್ಠವಾಗಿ ಕೂತಿದ್ರೆ ಅದೇ ಪಾಪಕರ್ಮ ಮಾಡಿಸಿ ಏನು ಪರವಾಗಿಲ್ಲ ಅಂತ ಈ ತತ್ವ ಅಪಾರ್ಥ ಆಗುವಂತೆ ದೇವರೇ ಮಾಡಿ, ಈ ತತ್ವ ಅಪಾರ್ಥ ಆಗುವಂತೆ ದೇವರೇ ಮಾಡಿ ತಪ್ಪು ದೇವರೇ ಮಾಡಿಸಿ ದೇವರೇ ಮಾಡಿದ ಅಂದ್ರೆ ಮುಗೀತು ಎಲ್ಲ ಹೊರಟೋಗುತ್ತೆ ಎಂಬ ತಪ್ಪು ತಿಳುವಳಿಕೆ ದೇವರೇ ಕೊಡ್ತಾರಲ್ಲಿ ಅಲ್ವಾ? ಅಂಥ ಕಾಲಕ್ಕೆ ಆ ವ್ಯಕ್ತಿ ಕೆಸರಿಗೆ ಬಿದ್ದ ಅಂತ ಅರ್ಥ. ಬಿದ್ದ ಅಲ್ಲ, ದೇವರೇ ಬೇಡ ಹಾಕಿದ. ಯಾಕೆ ಅವನ ಕರ್ಮಾನುಸಾರ? ಇಷ್ಟಂತೂ ಸತ್ಯ, ಯಾವ ಕರ್ಮ ಅಡ್ಡಿ ಇಲ್ಲದಿದ್ದರೆ, ಬರೇ ಕೆಟ್ಟ ಕೆಲಸ ಆಗುವ ಕರ್ಮ ಮಾತ್ರ ಇದ್ದರೆ ಅಂಥ ವ್ಯಕ್ತಿಗೆ ದೇವ ಕೆಟ್ಟ ಕೆಲಸ ಮಾಡಿಸಿ ಪಶ್ಚಾತ್ತಾಪ ಬೀಳಲಿಕ್ಕೆ ಅಡ್ಡಿಯಾದ ಕರ್ಮ ಇಲ್ಲದಿದ್ದರೆ ಖಚಿತವಾಗಿ ಪಶ್ಚಾತ್ತಾಪ ಕೊಡತಾನೆ. ಹೇಗೆ? ನಾ ಮಾಡಿದೆ ಅಂತ ಪಶ್ಚಾತ್ತಾಪ ಅಲ್ಲ, ದೇವ ಮಾಡಿಸಿದ ಅದಕ್ಕೆ ನಾ ಮಾಡಿದೆ, ನನ್ನ ದೋಷಾನುಸಾರ ದೇವ ಮಾಡಿಸಿದ, ಆ ದೋಷ ಕಳೆಯಪ್ಪ ಅಂತ ದೇವರ ಶರಣಾಗತಿ ಕೊಡತಾನೆ. ಎಲ್ಲ ಇದೆ, ಇಷ್ಟು ಸತ್ಯ. ದೇವರು ಇಲ್ಲದೆ ನಾವು ಪುಣ್ಯಾದರೂ ಮಾಡಲಿಕ್ಕಾಗಲ್ಲ, ಪಾಪ ಆದರೂ ಮಾಡಲಿಕ್ಕಾಗಲ್ಲ. ಎರಡು ಮಾತ್ರ ಸತ್ಯ. ಅವನಿಲ್ಲದಿದ್ದರೆ ಏನೂ ಆಗಲ್ಲ ಅಂದಾಗ ಸ್ವತಂತ್ರವಾಗಿ ಪಾಪವಾದರೂ ಹೇಗೆ ಮಾಡುತ್ತಾನೆ ಖುಷಿ ಬಂದಂತೆ ಅಲ್ವಾ? ಇಲ್ಲ. ಆಚಾರ್ಯ ಹೇಳುತ್ತಾರೆ ಬಿಂಬಕ್ರಿಯೆಯ ಏವ, ಆ ಏವಕಾರಕ್ಕೆ ಬಹಳ ಮಹತ್ವ ಇದೆ. ಬಿಂಬಕ್ರಿಯೆಯಿಂದಲೇ ನಡೆಯುತ್ತೆ ಅಂತ. ಒಂದು ಕಡೆ ನಾವು ಆಚಾರದ ಪಂಕ್ತಿಗೆ ತಲೆಬಾಗಿದಂತೇನೆ ಮಾಡ್ತೀವಿ. ಏನಂತೀವಿ? ಹೌದ್ರಿ ಶಾಸ್ತ್ರ ಆಚಾರ ಹೇಳಿದ್ದಾರೆ ಸರಿ, ಎಲ್ಲ ದೇವರೇ ಮಾಡಿಸ್ತಾರೆ ಸರಿ, ಹಾಗಂತ ನಾವೇ ಮಾಡ್ಕೊಳ್ಳೋದು ಹೇಗೆ? ಮತ್ತೆ ನಾವೇ ಮಾಡ್ಕೊಂಡು ಹೋದ್ರು ಹೇಗೆ? ನಾವೇ ಮಾಡ್ಕೊಂಡು ಮತ್ತು ರಿವರ್ಸ್ ಸ್ಟೇಟ್ಮೆಂಟ್ ಕೊಟ್ಟಾಗ ಆಯಿತು. ಈ ಶಂಕರಾಚಾರ್ಯ ಮಂತ್ರದಲ್ಲಿ ಬರುತ್ತಲ್ಲ, ಮೇಲಿನವರಿಗೆ ಕೆಳಗೆ ರಿವರ್ಸ್ ಸ್ಟೇಟ್ಮೆಂಟ್ ಕೊಡ್ತಾರೆ, ಆ ಥರ ಆಯಿತು. ಹಾಗಾದರೆ ಆಚಾರದ ಪಂಕ್ತಿಯನ್ನು ಹಿಡ್ಕೊಂಡು ಹೋದರೆ ಸರಿಯಾಗಿ ಹೋಗಬೇಕಲ್ವಾ? ಅನುಭವಕ್ಕೆ ಮತ್ತು ಬರಲಿ, ಜ್ಞಾನಾದರೂ ನಿಶ್ಚಯ ಆಗಬೇಕಲ್ಲ. ಜ್ಞಾನ ಬರೋದರಲ್ಲೇ ರಿವರ್ಸ್ ಆಗಿ ಬಂದರೆ ಎಲ್ಲಿ ಬರುತ್ತೆ ಅಂದರೆ, ಎಲ್ಲ ದೇವರೇ ಮಾಡಿಸೋದು ಸರಿ, ನಮ್ಮ ಪ್ರಯತ್ನ ನಾವೇ ಮಾಡಿದಾಗಿದ್ರೆ ಹೇಗೆ? ಆ ನಮ್ಮ ಪ್ರಯತ್ನ ನಾವು ಮಾಡೋದು ಹೋದ್ರೆ ದೇವರು ಬೇಕಾಗಿಲ್ಲ ಪ್ರಯತ್ನಕ್ಕೆ ಅಂತ ಒಳಗೆ ದೇವ ಗೊತ್ತಿರುತ್ತೆ ಅಲ್ಲ, ಹಲ್ಲ ಬರುತ್ತೆ ಅಲ್ಲ. ಪ್ರಯತ್ನಕ್ಕೆ ದೇವರು ಬೇಕಾಗಿಲ್ಲ, ನಾನೇ ಮಾಡ್ತೇನೆ ನಮ್ಮ ಪ್ರಯತ್ನಕ್ಕಾದ್ರೂ ದೇವರಿಲ್ಲದೆ ಪ್ರಯತ್ನ ಮಾಡಲಿಕ್ಕಾಗುತ್ತಾ ಅಂತ ಆಚಾರ್ಯ ಕೇಳಿದ್ರೆ ಎಲ್ಲಾಗುತ್ತೋ ಅಂತ ಹೇಳ್ತಾರೆ. ಆ ಪ್ರಯತ್ನ ದೇವರ ವಶವೇ ಆಗಿದೆ. ತಾತ್ಪರ್ಯದಲ್ಲಿ ಚೆನ್ನಾಗಿ ಹೇಳ್ತಾರೆ ಇಷ್ಟು. ಅದು ಏನೇ ಇರಲಿ, ಯಾರೇ ಮಾತುಗಳಿರಲಿ, ಏನೇ ಇರಲಿ, ಆಚಾರದ ಸಿದ್ಧಾಂತ ಝಳುಪಿಸಿ ಮನಸ್ಸಿಗೆ ಬರಬೇಕು. ಒಬ್ಬರಿಗಾಗಿ ಸಾಧನೆ ಅಲ್ಲ, ನಮ್ ಸತ್ತರೆ ಅವರು ಬರಬೇಕು. ಇವರು ಯಾರು ಬರಲ್ಲ, ಚಪ್ಪಾಳೆ ತಟ್ಟಿದವರು, ಸಾರ ಹಾಕಿದವರು ಯಾರು ಬರಲ್ಲ. ಅಥವಾ ನಾವು ಅವರವರ ಅಭಿಪ್ರಾಯಕ್ಕೆ ತಕ್ಕಂತೆ ತಾಳ ಹಾಕಿ ಅವರಿಗೂ ತಕ್ಕಂತೆ ನಡ್ಕೊಂಡು ಹೋದ್ರೆ ಸತ್ತ ಮೇಲೆ ಇವರು ಬರಲ್ಲ, ಅವ ಬರ್ತಾನೆ ಅಲ್ವಾ? ಯಾರು ಸತ್ತ ಮೇಲೆ ಬರ್ತಾರೋ ನಮ್ಮ ಹಿಂದೆ, ಅವರಿಗೆ ತಕ್ಕಂತೆ ನಾವು ಕುಣಿಯಬೇಕಷ್ಟೇ ಹೊರತು ಇಲ್ಲಿನ ಲೋಕದಲ್ಲಿರುವ ಸಾಮಾನ್ಯ ಜನರಿಗೋಸ್ಕರ ನಾವೇ ಕಲಿಯಬೇಕು. ಅರ್ಥ ಆಗದೇ ಇರುವಂಥವರಿಗಾಗಿ ಅಂತ ಹೇಳುತ್ತಾರೆ. ಭಕ್ತಿ ಎಂಬೋ ಕರ್ದಮದೊಡನೆ ಅಖಿಲ ಬಲವಂತ ಹರಿ ತಾ ಸಿಗಬಿಟ್ಟು ಎಂತ ಶಬ್ದ ಪ್ರಯೋಗ ಮಾಡುತ್ತಾರೆ. ಭಕ್ತರ ಭಕ್ತಿಯಂತೆ, ಭಕ್ತರ ಭಕ್ತಿ, ಆ ಭಕ್ತಿ ಹತ್ರ ದೇವರು ಬರುತ್ತಾನಂತೆ. ಭಕ್ತಿಯೇ ದೊಡ್ಡ ಎಂಥ ದುಃಖರ್ತಮ ಕೆಸರಂತೆ. ನಾವು ಮಾಡುವ ಭಕ್ತಿ ಕೆಸರು. ಭಕ್ತಿ ಎಂಬ ಕರ್ದಮದೊಳಗೆ ಯಾರು ಬರೋದು? ಅಖಿಲ ಬಲವಂತ ಹರಿ ತಾ ಸಿಗಬಿದ್ದು, ನಮ್ಮ ಭಕ್ತಿಯಲ್ಲಿ ಸಿಕ್ಕಾಕೊಂಡ್ಬಿಡ್ತಾನಂತೆ. ಸಿಗಬಿದ್ದು ದಿಕ್ಕುಗೆಡುವನಯ್ಯ, ಇದೆಂಥ ಮಾತಿದು? ದೇವ್ರ ದಿಕ್ಕು ಕೆಡ್ತಾರ? ನಮ್ಮ ಭಕ್ತಿ ಕೆಸರ ಅಂದ್ರೆ ಅಲ್ಲಿ ಹೇಳ್ತಾರೆ, ಭಕ್ತರ ಭಕ್ತಿ ಕೆಸರಿನಂತೆ ಬಹಳ ಗಟ್ಟಿ ಅಂಟಿರುತ್ತೆ, ಅಂಟಿರುತ್ತೆ. ಅದು ಎಷ್ಟು ತೀವ್ರ ಅಂದ್ರೆ, ಕೆಸರಿನ ಕುಣಿಯಲ್ಲಿ ಬಿದ್ದರೆ ಒಡಕ್ ಹೋಗೋದೆ ಮತ್ತು ಮೇಲಕ್ಕೆ ಬರೋದಿಲ್ಲ, ಇಲ್ಲಿ ರಿವರ್ಸ್ ಆಗಿ ತಗೋಬೇಕು. ಅಲ್ಲಿ ಕೆಸರಿನ ಕುಣಿ ಇನ್ನೊಬ್ಬರನ್ನ ಕೊಲ್ಲಲಿಕ್ಕೆ ನೋಡುತ್ತೆ, ಇಲ್ಲಿ ಹಾಗಲ್ಲ. ಶ್ರೀಹರಿಯನ್ನ ಹಿಡಿದ ಭಕ್ತಿ ದೇವರನ್ನ ಬಿಡೋ ಪ್ರಸಂಗವೇ ಇಲ್ಲ, ಹಿಡದೇ ಬಿಡ್ತಾ ಇರುತ್ತೆ. ಅದಕ್ಕೆ ದೇವರು ಸಿಕ್ಕಾಕು ಬಿಡ್ತಾನಂತೆ. ಹೀಗೆ ಅರ್ಥ ಮಾಡಿಕೊಂಡ್ರೆ ಗತಿ ಏನು? ಏನರ್ಥ? ನಮ್ಮಲ್ಲಿ ಭಕ್ತಿಯನ್ನ ಹುಟ್ಟಿಸಿ ಅದು ನೀರಾಗಿ ಅಲ್ಲದೆ ಕೆಸರಾಗಿರುವಂತೆ ಅವನೇ ಮಾಡಿ ನೋಡಿ ತಾನೇ ಸಿಗಬಿದ್ದು ಸಿಕ್ಕಿದ್ದೀನೋ ಅಂತ ಹೇಳುತ್ತಾನಂತೆ ಅಷ್ಟೇ ಹೊರತು, ಆತನಿಗೆ ಬಿಡಿಸಿಕೋಬೇಕಂದ್ರೆ ನಮ್ಮಲ್ಲಿ ಭಕ್ತಿ ಹುಟ್ಟುತ್ತ? ಭಕ್ತಿ ಎಂಬೋ ಅಂದ್ರೆ ಲೀಲಾಸನ ಶಬ್ದ ಪ್ರಯೋಗ, ಆ ಆಲೋಚನೆ ಹೇಗೆ ನೋಡಿ. ಭಕ್ತಿ ಎಂಬೋ ಕರ್ದನದೊಳಗೆ ಅಖಿಲ ಬಲವಂತ ಹರಿ ತಾ ಸಿಗಬಿದ್ದು ದಿಕ್ಕುಗೆಡುವನಯ್ಯ. ಅಂದ್ರೆ ನನ್ನ ಯಾರು ಕಾಯೋರಿಲ್ಲ ಅಂತ ದಿಕ್ಕುಗೆಡುತ್ತಾನೆ ಅಂದ್ರೆ ಹಾಗಲ್ಲ. ನಮ್ಮ ಭಕ್ತಿಯಲ್ಲಿ ತಾನೇ ಇದ್ದುಕೊಂಡು ನಮಗೆ ತೋರಿಕೊಡ್ತಾನಂತೆ, ನೋಡು ನಾನು ಎಲ್ಲಿ ಹೋಗ್ಲಿಕ್ಕಾಗಲ್ಲ ಅಂತ ಹೇಳುತ್ತಾ ಭಗವಂತ ಭಕ್ತನಿಗೆ ಸಂತೋಷ ಕೊಡ್ತಾನಂತೆ. ಭಕ್ತಿ ಎಂಬೋ ಪಾಶಕ್ಕೆ ವಶವಾಗಿ ಲಕುಮಿ ವಲ್ಲಭ ಒಂದಡಿಯಿಡಲಾರ. ನಮ್ಮ ಭಕ್ತಿ ಪಾಶಕ್ಕೆ ಸಿಕ್ಕಾಕೊಂಡು ಒಂದಡಿ ಪಕ್ಕಕ್ಕೆ ಹೋಗ್ಲಿಕ್ಕಾಗಲ್ಲಂತೆ. ಸೋಸಲೆ ವ್ಯಾಸರ ಮಠದಲ್ಲಿ ಪೀಠದಲ್ಲಿ ಒಂದು ಪ್ರತಿಮೆ ಇದೆ, ಕಾಳಿಯ ಮರ್ದನ ಕೃಷ್ಣನ ಪ್ರತಿಮೆ. ಆ ಪ್ರತಿಮೆಗೆ ಕೈಗೆ ಆಭರಣ ಹಾಕಿಲ್ಲ, ಬಂಗಾರದ ಸಂಕೋಲೆ ಹಾಕಿದ್ದಾರೆ. ಕೈಗೆ ಹ್ಯಾಂಡ್ ಕಫ್ಸ್ ಇಲ್ಲ, ಆ ಥರ ಬೇಡಿ ಹಾಕಿದ್ದಾರೆ ದೇವರಿಗೆ. ನಾನು ಹೊರಟೋಗ್ತೇನೆ ಅಂದ್ರೆ ಎಲ್ಲಿಗೆ ಹೋಗ್ತೀಯ ಅಂತ ಬೇಡಿ ಮಾಡಿ ಹಾಕಿದಾರಂತೆ ಆತನಿಗೆ. ಅಂದ್ರೆ ಆ ಭಕ್ತರು ಹೇಗಿರ್ತಾರೆ? ಭಕ್ತರು ಹಾಗಿರೋದಲ್ಲ, ಆ ಭಕ್ತರೊಳಗೆ ಅಂಥ ಇಚ್ಛೆ ಆಸೆ ಹುಟ್ಟಿಸಿ ತಕ್ಕಂತೆ ತಾನೇ ಮಾಡಿಸಿ ತಾನೇ ಸಿಗದಿದ್ದಂತೆ ಇರುತ್ತಾನೆ. ಭಕ್ತಿ ಎಂಬೋ ತೊಡರಿಗೆ ತಗಲಾಗಿ ಮುಕುತೇಶ ಕೃಷ್ಣ ತೊಲಗದೆ ಇಪ್ಪನಯ್ಯ ಹೇಳ್ತಾರೆ. ತೊಡರು ಅಂದರೆ ಈ ಗಾಳ ಹಾಕ್ತಾರಲ್ಲ, ರಕ್ಷಿಕೆ ಹಾಕೊಂಡ್ರೆ ಎಲ್ಲಿ ಹೋಗ್ಲಿಕ್ಕಾಗಲ್ಲ. ಹಾಗೆ ಈ ಭಕುತಿ ಎಂಬ ತೊಡರಿಗೆ ತಗಲಾಗಿ ಮುಕುತೇಶ ಕೃಷ್ಣ ತೊಲಗದೆ ಇಪ್ಪನಯ್ಯ. ಭಕುತಿ ಎಂಬುದು ಮಾವುತ ನೋಪಾದಿ, ಭಕ್ತಿ ಎಂಬುದು ಮಾವುತ ಯಾರಿಗೆ? ದೇವರೆಂಬ ಆನೆಗೆ. ಎಂದು ದೇವರೆಂಬ ಆನೆಗೆ ಭಕ್ತಿಯೇ ಮಾವುತ. ಏನರ್ಥ ಆಯ್ತು ನಿಮಗೆ? ಅರ್ಥ ಏನಾಯಿತು? ನಮ್ಮಲ್ಲಿ ಭಕ್ತಿ ಇದೆ, ಅದು ದೇವರನ್ನ ಕಂಟ್ರೋಲ್ ಮಾಡುತ್ತೆ ಅಂತ ತಪ್ಪು ತಿಳಿದಿರಿ ಅಂದ್ರು. ಇಲ್ಲಿ ರಹಸ್ಯ ಕೂತಿದೆ. ಜಯರಾಯರು ಸುಮ್ಮನೆ ಎಂದು ಹೇಳಲ್ಲ. ನಮ್ಮಲ್ಲಿ ಭಕ್ತಿ ಬರಬೇಕಾದರೆ ನಮ್ಮ ಬಿಂಬಮೂರ್ತಿಯಲ್ಲಿ ಭಕ್ತಿ ಎಂಬ ಗುಣ, ಆ ರೂಪ ಪ್ರಕಟ ಆಗಬೇಕು. ನಮ್ಮ ಬಿಂಬಮೂರ್ತಿ ಭಕ್ತಿ ಎಂಬ ತನ್ನ ರೂಪವನ್ನು ಪ್ರಕಟ ಮಾಡಿದರೆ, ಗುಣ ಪ್ರಕಟ ಮಾಡಿದರೆ ನಮ್ಮಲ್ಲಿ ಭಕ್ತಿ ಪ್ರಕಟ ಆಗುತ್ತೆ. ಹಾಗಾದರೆ ಭಗವಂತನ ನಿಯಾಮನ ಮಾಡುವ ಭಕ್ತಿ ಎಂಬುದು ಯಾವುದು ಅಂದ್ರೆ, ನಮ್ಮ ಭಕ್ತಿ ಒಳಗಿರುವ ಭಕ್ತಿ ಅಂತ ಕರೆಸಿಕೊಂಡ ಅವನ ರೂಪ, ಅವನ ರೂಪವೇ ಅವನಿಗೆ ನಿಯಾಮಕ. ಇಷ್ಟತ್ತೆ ಹೊರತು ನಮ್ಮಲ್ಲಿ ಹುಟ್ಟಿದ ಭಕ್ತಿ ಅವನಿಗೆ ನಿಯಾಮಕ ಹೇಗಾಗುತ್ತೆ? ಅದಕ್ಕೆ ಹೇಳ್ತಾರೆ ವೇದಾಸರ ವಾಣಿ ಯಾವಾಗಲೂ ನಮಗೆ ಆ ಗುರಿ ಕಡೆಗೆ ಕರ್ಕೊಂಡು ಹೋಗ್ತಾ ಇರುತ್ತೆ. ನಾವು ಮರುತ್ತಿರೋದೇ ಒಂದು ಏನು ಸಾಧನೆ ಅಲ್ರಿ. ಬೆಳಕಿಂದ ನಾವು ಅಕೃತಿಯ ಏನೇನು ಮಾಡಿಬಿಟ್ಟಿವಿ, ಏನೇನು ಮಾಡಿದ್ರಮ್ಮ ಭಾಳ ಮಾಡಿಬಿಟ್ಟಿದ್ರಲ್ಲ ಅಕೃತಿಯ ಅಂತೇಳಿ. ಏನ್ ಮಾಡಬೇಕು ಮಾಡಿದ್ರ ಅಂತ ಕೇಳಿದ್ರು. ಏನ್ ಮಾಡಬೇಕಾಗಿತ್ತು? ದೇವರ ಗುಣಚಿಂತನೆ ಮಾಡಬೇಕಾಗಿತ್ತು, ಅದೊಂದು ಬಿಟ್ಟೆಲ್ಲ ಮಾಡಿರ್ತೀವಿ ಅಲ್ವಾ? ದೇವರನ್ನೇ ಮರೆತಿರ್ತೀವಿ. ಇವತ್ತು ನಾವು ದೇವರ ಗುಣಗಳನ್ನ ಎಷ್ಟು ಚಿಂತನೆ ಮಾಡಿದವು ಅಂದ್ರೆ, ಆ ಗುಣಚಿಂತನೆ ಮಾಡಬೇಕೆಂಬುದೇ ನೆನಪಿಲ್ಲ. ಇತ್ತೇನ್ರಿ ಗುಣಚಿಂತನೆ ಎಂಬುದೇ ನೆನಪಿರಲ್ಲ. ಅದಕ್ಕೆ ಹೇಳ್ತಾರೆ ಅದೇ ಪ್ರಧಾನ ಸಾಧನೆ, ಅದು ಬಿಟ್ಟರೆ ಗತಿ ಏನು? ಏನ್ರಿ ಗುಣಚಿಂತನೆ ಅದರಿಂದ ಏನ್ ಬರುತ್ತೆ? ಇಷ್ಟೇ, ತಪಸ್ಸು ಬೇಕಾ, ಒಳ್ಳೆ ದೇವರಲ್ಲಿ ಮನಸ್ಸು ನಿಲ್ಲಬೇಕಾ, ತಪೋಮೂರ್ತಿ ಅಂತ ಗುಣಚಿಂತನೆ. ಹೌದಾ? ದೇವರನ್ನ ತಪೋಮೂರ್ತಿ ಅಂತ ಚಿಂತನೆ. ಭಕ್ತಿ ಬೇಕಾ, ಭಕ್ತಿ ರೂಪ ಅಂತ ಚಿಂತನೆ. ನಮಗೇನು ಬೇಕೋ ಆ ರೂಪದ ಭಗವಂತನ ಗುಣವನ್ನು ಚಿಂತನೆ ಮಾಡದಿದ್ರೆ ಏನು ಪಡೆಯಲಿಲ್ಲ ಅಂತ ಅರ್ಥ. ಒಟ್ಟಾರೆ ಇಷ್ಟು ಸಾಧನೆಗಳಂತ ನಾವು ಮಾಡುತ್ತಾ ನಿನಗೆ ಗುಣಚಿಂತನೆ ಅಂದ್ರೆ ಪರಿಚಯ ಇದೆಯಾ ಅಂದ್ರೆ ಇಲ್ಲ, ಅಂದ್ರೆ ಸಾಧನೆ ಶುರುವಾಗಿಲ್ಲ ಅಂತರ್ಥ. ಸಾಧನೆಯೇ ಶುರುವಾಗಿಲ್ಲ, ಮೇಲ್ನೋಟದ ಡೊಂಬರಾಟ ಬೇಕಾದಷ್ಟು ನಡೆಯುತ್ತಾ ಇದೆ ಅಂತರ್ಥ. ಏನೋ ಆ ತಂಬಿಗೆ ಅದು ಇದು ತಿಕ್ಕಿ ಬಳದು ತೊಳೆದು ಡೊಂಬರಾಟ ಬೇಕಾದಷ್ಟು ನಡೀತಾ ಇರುತ್ತೆ ಅಲ್ವಾ? ನಾನು ನನ್ನ ಸೇರಿಸ್ಕೊಂಡು ಹೇಳ್ತಾ ಇದ್ದೀನಿ, ನಿಮ್ಮನ್ನಂತ ಇಲ್ಲ. ಈ ಆಚಾರ ಬಂದ್ರೆ ಸಾಕು ಸುಮ್ಮನೆ ಬೈತಾ ಇರ್ತಾರೆ ಅಂತ ಅನ್ಕೋಬೇಡಿ. ನನ್ನ ಸೇರಿಸಿಯೇ ಹೇಳ್ತಾ ಇರ್ತೇನೆ. ಯಾವಾಗಲೂ ಹೇಳ್ತಾರೆ ಅಕಟ ದಿಕ್ಕರಿಯದಂತೆ ಹರಿ ಕೇಳುತ್ತೇನಿಪ್ಪ ಭಕ್ತಿ ಎಂಬೋ ವಸ್ತ ಬಚ್ಚಿಟ್ಟುಕೊಳ್ಳಿ. ಆ ಭಗವಂತ ದಿಕ್ಕು ಗೊತ್ತಿಲ್ಲ ಅನ್ನೋನ ರೀತಿಯಲ್ಲಿ ಹೇಗೆ ಆನಿರುತ್ತೆ ಅದಕ್ಕೆ ಅಲ್ಲಿ ಹೋಗ್ಬೇಕಾ ಇಲ್ಲಿ ಹೋಗ್ಬೇಕಾ ಅಂತ ಮಾಗುತ್ತ, ಎಲ್ಲಿ ಹೋಗುತ್ತ ಅಲ್ಲಿ ಹೋಗುತ್ತಲ್ಲ. ಆ ಥರ ಭಗವಂತ ಭಕ್ತರಿಗೆ ವಶನಾಗಿ ತಾನು ಹೊರಡತಾ ಇರುತ್ತಾನೆ. ಭಕ್ತಿ ಎಂಬೋ ವಸ್ತ ಬ ಬಚ್ಚಿಟ್ಟುಕೊಳ್ಳಿ, ಕಂಡ ಕಂಡ ಬಂಗಾರ ಅದು ಇದು ಎಲ್ಲ ಬಚ್ಚಿಟ್ಟುಕೊಂಡು ಪೆಟ್ಟಿಗೆಯಲ್ಲಿಟ್ಟು ಎಲ್ಲಿ ಹೋಯಿತೋ ಏನೋ ಅಂತ ದಿನಕ್ಕೆ 10 ಸಲ ಪೆಟ್ಟಿಗೆ ತೆಗೆದು ನೋಡ್ತಾ ಇರ್ತೀವಿ. ಅದು ಅಭ್ಯಾಸ ಇರುತ್ತೆ. ಕೆಲವರಿಗೆ ಮನೆಗೆ ಬೀಗ ಹಾಕಿ ಅರ್ಧ ಹಾದಿ ಹೋಗಿರ್ತಾರೆ, ಮತ್ತಾ ನೆನಪಾಗುತ್ತೆ ಬೀಗ ಹಾಕಿದ್ನೋ ಇಲ್ವೋ ಅಂತ. ಮತ್ತಾ ಆಟೋದಲ್ಲಿ ಬಂದು ನೋಡಿಕೊಂಡು ಬೀಗ ಸೆಳೆದೋ ಸೆಳೆದೋ ಸೆಳೆದು ಇವು ಸೆಳೆಯೋದಕ್ಕೆ ಬೀಗ ಬಂದ್ಬಿಡುತ್ತೆ. ಆ ಕಳ ಬರಬೇಕಾಗಿಲ್ಲ, 10 ಸಲ ಸೆಳೆದು ಮತ್ತು ಹೋಗಿರ್ತಾರೆ. ಇಷ್ಟು ಹೋದ್ರು 3 ಸಲ ನೋಡಿದ್ರು ಊರು ಸೇರಿದ ಮೇಲೆ ಡೌಟೇ, ಮತ್ತ ಡೌಟೇ ಸರಿ ಹಾಕಿದ್ನೋ ಇಲ್ವೋ ಅಂತ ಹೇಳಿ. ಹೌದಾ, ಅದು ಬಹಳ ಭಯಂಕರವಾದ್ದು. ಹಾಗೆಯೇ ಇಲ್ಲಿ ಹೇಳ್ತಾ ಇದ್ದಾರೆ, ಕೆಲವರು ತಾವು ಇಟ್ಟುಕೊಂಡ ವಸ್ತ್ರ ಎಲ್ಲ ಒಣಗಿಟ್ಕೊಂಡಿರ್ತಾರೆ. ಇಟ್ಟುಕೊಂಡು ದಿನಾಗೂ ಒಂದ್ಸಲ ದೇವರ ಪೆಟ್ಟಿಗೆ ತೆಗೆದಂತೆ ತೆಗೆದು ಹೀಗೆ ನೋಡ್ಕೊಂತ ಇರ್ತಾರೆ. ಹೇಳ್ತಾರೆ ಆ ಅಭ್ಯಾಸ ಇದೆಯಾ, ಈ ವಸ್ತ ಬಚ್ಚಿಟ್ಟುಕೊಳ್ಳಿ, ಹರಿಯ ಭಕೃತಿ ಎಂಬ ವಸ್ತ ಭದ್ರವಾಗಿಟ್ಟುಕೊಳ್ಳಿ, ಚೆಲ್ಲಿ ಬಿಡಬೇಡಿ. ಕಪುಲಾದಿಯಿಂದ ಹರಿ ಬೆಂಬಲವಾಹ, ಭಕೃತಿಗೆ ಈಡಿಲ್ಲ ಭಕೃತಿಗೆ ಕೇಳಿಲ್ಲ. ಯಾರಿಗೋ ನಮ್ಮ ಆಭರಣ ನೋಡಿದರೆ ಬಹಳ ಇಷ್ಟ, ಆಭರಣ ಇದ್ರೆ ಇದ್ಬಿಡ್ತಾರೆ ನಮ್ಮ ಜೊತೆಗೇನೆ, ಯಾವಾಗಲೂ ಆಭರಣ ತಗೊಂಡು ಹೋಗ್ಬೇಕು ಅಂತ. ಅವಾಗ ನಮಗೆ ಅವ್ರು ಹೋಗ್ಬಾರ್ದು, ಅವ್ರು ಬಹಳ ಬೇಕಾದವರೇ, ಅವ್ರು ಹೋಗ್ಬಾರ್ದು ಅಂದ್ರೆ ಅವ್ರಿಗೆ ಬೇಕಾದ ಆಭರಣ ಬಚ್ಚಿಟ್ಟು ಹಾಗೆ ಬೀಗಾಗಿಡ್ತಾರೆ ಅವರು. ಹಾಗೆ ದೇವರಿಗೆ ಬೇಕಾಗಿದ್ದೇನೆ ಅಯ್ಯ, ನಮ್ಮ ಆಭರಣ ಬೇಕಂತೆ, ಭಕೃತಿ ಎಂಬ ಆಭರಣ ಬೇಕಂತೆ. ಅದಕ್ಕಾಗಿ ಹೇಳ್ತಾನೆ, ತಕ್ಕುಲಾದಿ ಇಂದ ಹರಿ ಬೆಂಬಲವಾಹ. ಯಾವಾಗಲೂ ನಮ್ಮ ಜೊತೆ ಇರ್ತಾನೆ ನೋಡಿ, ನಮ್ಮ ಭಾಷೆಯಲ್ಲಿ ಹೇಳೋದಷ್ಟು. ಭಕೃತಿಗೆ ಈಡಿಲ್ಲ ಭಕೃತಿಗೆ ಕೇಳಿಲ್ಲ ಹೇಳ್ತಾರೆ. ಭಕೃತಿಯ ಸಂಪಾದಿಸಿರೋ ಭಕೃತಿ ಉಳ್ಳ ಮನುಜ ಮುಕುತನು ಮುಕುತನು, ಭಕೃತಿಗೆ ಒಲಿದಂತೆ ಮತ್ತಾವದುವಲ್ಲ. ಭಕ್ತೈವ ತುಷ್ಟಿ ಮಭ್ಯೇತಿ ವಿಷ್ಣು ನಾನೇನ ಕೇನಚಿತ್. ದೇವ ಭಕೃತಿಗೆ ಒಲಿದಂತೆ ಇನ್ಯಾವುದಕ್ಕೂ ನಮಗೆ ಒಲಿಯಲ್ಲ, ಭಕೃತಿಗೆ ಒಲಿದಂತೆ ಮತ್ತಾವದುವಲ್ಲ. ಅಕಳಂಕ ಚರಿತ ವಿಜಯ ವಿಠಲರೆಯ, ಭಕೃತಿಗೆ ಮನಸೋತು ಮೌನವಾಗಿ ನಿಲ್ಲುವ. ಸ್ವಾಮಿ ಮೌನವ ನಿಂತು ಬಿಡ್ತಾರಂತೆ ಭಕ್ತಿಗೆ ಮನಸ್ಸು. ಯಾಕೆ ಮೌನವಾಗಿ ನಿಲ್ಬೇಕು ಅಂದ್ರೆ ನಮ್ಮ ದೋಷಗಳು ತುಂಬಾ ಇರುತ್ತೆ, ಬಾಯಿ ಬಂದಂತ ನಮ್ಮನ್ನು ಬೈಬೇಕಾಗಿರುತ್ತೆ. ಆದರೆ ಆ ದೋಷಗಳ ಸಹಿತ ನಾವು ದೇವರಲ್ಲಿ ಹರೇ ನೀನೇ ಗತಿಯಪ್ಪ, ಈ ದೋಷಗಳೆಲ್ಲ ನೀನೇ ಕಳೆಯಬೇಕು ಅಂತ ಅವನ ಕಾಲಿಗೆ ಬಿದ್ದರೆ ನಮ್ಮ ದೋಷಗಳೆಲ್ಲ ನೋಡುತ್ತಾನೆ, ಮೌನವಾಗಿ ಬಿಡುತ್ತಾನೆ. ಯಾಕೆ ಒಳಗೆ ಶರಣಾಗತಿ ಬಂದಿದ್ರೆ, ನೀನೇ ಗತಿ ಹರಿಯೇ ಅಂತ ಶರಣಾಗತಿ ಬಂದಿದ್ರೆ ಭಗವಂತ ಮೌನವಾಗಿದ್ದು ಬಿಡುತ್ತಾನೆ. ಮೌನವಾಗಿಲ್ವ ಅಂತ ಹೇಳಿದರೆ ಭೀಕರವಾದ ನರಕಕ್ಕೆ ಹಾಕಲ್ಲ ಅಂತ ಅರ್ಥ ಅಷ್ಟೇ. ಮಾಡಿದ ಕೆಲಸಕ್ಕೆಲ್ಲ ಮಾಫಿ ಮಾಡಿ ಹಾನು ಕೊಟ್ಟಂತ ತೆಗೆದು ಬಿಡುತ್ತಾನೆ ಅಂತ ತಿಳ್ಕೋಬೇಡಿ. ಮಾಡಿದ್ದನ್ನ ಮೂಗಿಡಿದು ಉಣಿಸ್ತಾನೆ. ಅದು ಹೇಳ್ತಾರೆ ಏನು, ಎಲ್ಲಾ ದೇವರೇ ಮಾಡಿಸಿದ ಅಂತ ಮಾಡಿಬಿಟ್ಟು ಕೃಷ್ಣಾರ್ಪಣ ಅಂದ್ರೆ ಸಾಕ ಅಂತ ಬಂದ್ರೆ ಏನೂ ಇಲ್ಲ. ದೇವರೇ ಮಾಡಿ ಮಾಡಿಸಿದ ಅಂತ ಚಿಂತನೆ ಬಂತು, ಕೆಟ್ಟ ಕೆಲಸ ಆಯಿತು. ಹರೇ ನನ್ನ ದೋಷಾನುಸಾರ ನೀನೇ ಮಾಡಿಸಿದೆಯಾ ಅಂತ ದೇವರಿಗೆ ಶರಣಾಗತರಾದವು. ಕರ್ಮವನ್ನ ಆತನ ಪಾದಕ್ಕೆ ಇಟ್ಟುವು, ನಿನ್ನ ಗರ್ಭಿತ ಅಂದರೆ ನಿನ್ನ ಅಧೀನ ಅಂದು. ಅಷ್ಟು ಮಾತ್ರಕ್ಕೆ ನಾವು ಮಾಡಿದ ಪಾಪಗಳೆಲ್ಲ ಕೂಡ ತೆಗೆದು ಬಿಡ್ತಾನ ಅಂದರೆ ಆ ಹೇಗ್ ಮಾಡುತ್ತಾನೆ, ಖಚಿತವಾಗಿ ಮೂಗು ಹಿಡಿದು ಉಣಿಸ್ತಾನಂತೆ. ಆ ಉಣಿಸೋ ಕಾಲಕ್ಕೆ ಚೂರು ವ್ಯತ್ಯಾಸ ಮಾಡುತ್ತಾನೆ. ಏನ ವ್ಯತ್ಯಾಸ ಅಂದರೆ ಭಗವಂತನಿಗೆ ಶರಣಾಗತರಾಗದೆ ಆ ಕರ್ಮ ಮಾಡಿ ಹಾಗೆಯೇ ಹೊರಟು ಹೋಗ್ತಾ ಇದ್ರೆ ಅದರಿಂದ ನಾನಾ ಕರ್ಮಗಳು ಹುಟ್ಟಿ ದೇವರಿಗೆ ದೂರವಾಗುವ ಜನ್ಮಗಳ ಸರಪಳಿ ಹೆಚ್ಚಾಗ್ತಾ ಬರುತ್ತೆ. ಇದೇ ದುಷ್ಟ ಕಾರ್ಯ ಮಾಡಿದರೂ ಭಗವಂತನ ಶರಣಾಗತಿ ಬಂದದ್ದಕ್ಕೆ ತಕ್ಕಂತೆ ಶಿಕ್ಷಾ ಕೊಡುವ ಜನ್ಮಗಳು ಬಂದರೂ ಕೂಡ ಆ ಜನ್ಮಗಳಲ್ಲಿ ದೇವರ ಸ್ಮರಣೆ ಬಿಡದಂತೆ ಮಾಡಿದಂತೆ ಭಗವಂತ ಮಾಡುತ್ತಾನೆ. ಇದು ಪ್ರಾಫಿಟ್ ದೇವರು ಕೊಡೋದು ಶರಣಾಗತರಾಗಿದ್ದಕ್ಕೆ. ಹೇಳುತ್ತಾರೆ, ದಾಸನಾದರೆ ಏನು ಉಣಲಿ ಬೇಕು ಕರ್ಮ ಅಪ್ಪನಾಣೆ, ದೇವರು ಬಿಡಲ್ಲಂತ ಎಲ್ಲ ಉಣಿಸ್ತಾನೆ. ಅದಕ್ಕೆ ನಮ್ಮ ಆಹಾ ಹಾಗಲ್ಲ, ನಾವು ಎಲ್ಲ ಪಾಪಗಳು ಮಾಡಿಸಿದಾಗ ಭಗವಂತ ನಿನಗೆ ನಿನ್ನ ಅಧೀನ ಹರಿಯೇ ನೀನೇ ಮಾಡಿಸಿದ್ದು ಮುಂದೆ ಮಾಡಿಸಬೇಡ ಅಂತ ಅರ್ಪಣೆ ಮಾಡಿದಾಗ ಆ ಇಡೀ ಪಾಪ ಇರುತ್ತಲ್ವಾ, ಆ ಇಡೀ ಪಾಪ ನಮ್ದಲ್ಲ, ಮಾಡಿಸಿದ ದೈತ್ಯರಿಗೂ ಸೇರಿದೆ, ಅದು ಕೊಟ್ಟು ಬಿಡ್ತಾನಂತ. ಕೊಟ್ಟು ಬಿಟ್ಟು ಅಷ್ಟೇ ಅಲ್ಲ, ದೈತ್ಯರು ಮಾಡಿದ ಪುಣ್ಯ ಇರುತ್ತಲ್ಲ ಅದೆಲ್ಲ ನಮಗೆ ತರಿಸ್ತಾನಂತೆ. ಯಾಕೆ ಹಾಗೆ ಅಂದ್ರೆ, ಈ ದೈತ್ಯರು ನಮ್ಮಿಂದ ಪಾಪ ಕಾರ್ಯ ಮಾಡಿಸೋಕಾಗತ್ತೆ, ದೇವರು ಹೇಳಿದ್ರು ಮಾಡಿಬಿಡೋಣ ಅಂತ ಮಾಡಲ್ಲ ಅವರು. ಅವರೇನ್ ಮಾಡುತ್ತಾರೆ, ಇವನನ್ನ ಹೇಗಾದ್ರೂ ಹಾಳು ಮಾಡಬೇಕು ಅಂತ ಮಾಡುತ್ತಾರೆ. ಆ ರೀತಿ ಆಲೋಚನೆ ಮಾಡಿದ್ದಕ್ಕೆ ಅವರ ಪುಣ್ಯಕರ್ಮಗಳನ್ನ ತಂದು ಹಾಕ್ತಾನೆ, ಅರ್ಪಣೆ ಮಾಡಿದ್ದಕ್ಕೆ ಅಷ್ಟೇ ಹೊರತು ನಮಗೆ ಏನೂ ಇಡದೆ ಎಲ್ಲವೂ ಕೊಟ್ಟು ಬಿಡುತ್ತಾನಂತಲ್ಲ. ಹೇಳ್ತಾರೆ, ದೇವರಿಗೆ ಅರ್ಪಣೆ ಮಾಡಿದರೆ ಪುಣ್ಯವನೆ ಕೈಕೊಂಡು ಪಾಪವ ಭಸ್ಮವನೆ ಮಾಡ್ತಾ ಅಂದರೆ ಎಲ್ಲಾ ಪಾಪ ಭಸ್ಮ ಮಾಡುತ್ತಾನೆ ಅಂತಲ್ಲ. ಅವರು ಎಷ್ಟೆಷ್ಟು ದೃಢ ಜ್ಞಾನದಿಂದ ಅರ್ಪಣೆ ಮಾಡುತ್ತಾರೋ ತಕ್ಕಂತೆ ಪಾಪ ಭಸ್ಮ ಮಾಡುತ್ತಾನಷ್ಟೇ ಹೊರತು ಇನ್ನೊಂದಲ್ಲ ಅಂತ ಹೇಳ್ತಾರೆ. ಅವಶ್ಯ ನಾವು ಉಣ್ಲೇಬೇಕಾಗುತ್ತೆ. ಇನ್ನ ಮುಂದೆ ಹೇಳ್ತಾರೆ, ಹೌದಾ ದೇವರು ಭಕ್ತಿಗೆ ಸಿಗ್ಬಿಡ್ತಾನೆ ಅಂದ್ರೆ, ಭಕ್ತಿಗೆ ಸಿಗಬಿದ್ದು ಬಂಡಿ ನಡೆಸಿದ ನೋಡು. ಅರ್ಜುನನ ಭಕ್ತಿಗೆ ಸಿಗಬಿದ್ದು ಯಾರೀ ಮಾಡ್ತಾರೆ, ಪ್ರೈಮ್ ಮಿನಿಸ್ಟರ್ ಇರ್ತಾನೆ, ಚೀಫ್ ಮಿನಿಸ್ಟರ್ ಇರ್ತಾನೆ, ನಮ್ಗೆ ಬಹಳ ಬೇಕು ಆದಷ್ಟು ಮಾತ್ರಕ್ಕೆ ನಮ್ ಕಾರ್ ಡ್ರೈವ್ ಮಾಡೋ ಅಂದ್ರೆ ಮಾಡ್ತಾನೆ, ಏ ಹೋಗಾಚೆಗೆ ಅಂತ. ಯಾಕೆ ಹೊರಗೆ ಪ್ರಿಸ್ಟೇಜ್ ಇಶ್ಯೂ, ನಮ್ ಕಾರ್ ಡ್ರೈವ್ ಮಾಡಿದ್ರೆ ಏನಕ್ಕೊಂತಾರೆಲ್ಲ ಅಂತಹದ್ದು. ಜಗತ್ತಿಗೆ ನಾಯಕ ಕೃಷ್ಣ ಜುಜುಬಿ ಅರ್ಜುನನ ರಥ ನಡೆಸಿದ್ರೆ ಜಗತ್ತೆಲ್ಲ ಏನನ್ನತ್ತು ಅಂತ ನೋಡಬೇಕಲ್ಲ, ಏನು ಅಂದುಕೊಂಡಿಲ್ಲಂತೆ. ಬಾರಯ್ಯ ನಿನಗೆ ನಾನು ಬಂಡಿ ಓಡಿಸ್ತೇನೆ, ಭಕುತಿಗೆ ಸಿಗಬಿದ್ದು ಬಂಡಿ ನಡೆಸಿದ ನೋಡು, ಭಕುತಿಗ ತೊಲಗದೆ ಮುನಿಯ ತೇರನೆ ಎಳೆದ. ದೂರ್ವಾಸರು ಬಂದರು, ದೂರ್ವಾಸರು ಬಂದು ಕೃಷ್ಣನ ಪರೀಕ್ಷೆ ಮಾಡಬೇಕು ಅಂತ ಕೃಷ್ಣನನ್ನೇ ಬಂಡಿಗೆ ಕಟ್ಟಿ ರುಕ್ಮಿಣಿಯನ್ನು ಕಟ್ಟಿ ತಾವು ತೇರಲ್ಲಿ ಕೂತು ಚಾವುಟಿಯಿಂದ ಹೊಡೆದು ನಡೆಸು ಅಂತ ಹೇಳಿದಾಗ ಈ ಜಗತ್ತನ್ನೇ ನಡೆಸುವಂತಹ ಲಕ್ಷ್ಮೀದೇವಿ ತಡೆಯಲಾರದೆ ಬಿದ್ದರೆ ಕೃಷ್ಣ ತಾನೂ ಬಿದ್ದ, ಅಲ್ಲಾಗಿ ದೂರ್ವಾಸರು ಇರಲೇ ಬಿಡು ಅಂತ ನೋಡ್ಲಿಕ್ಕೆ ಹೋದ್ರೆ ಮುಖದಲ್ಲಿ ಚೂರು ನಗು ಕಡಿಮೆ ಆಗಲಿಲ್ಲ. ಈ ಮುನಿಗಾಗಿ ಹೆಂಡತಿ ಬಿದ್ದಲ್ಲ ಅಂತ ಬರಲಿಲ್ಲ. ಅವಾಗ ತಲೆಬಾಗಿ ನಮಸ್ಕಾರ ಮಾಡಿ, ಕೃಷ್ಣ ನಿನ್ನ ಮುಖದಲ್ಲಿ ಸಿಟ್ಟು ತರಿಸ್ಬೇಕು ಅಂತ ನೋಡಿದ್ನೋ, ಆಗಿಲ್ಲ. ಒಂದು ನಾನು ಹೇಳಲೇಬೇಕು, ದೂರ್ವಾಸರು ಒಂದು ಕೂಡಲೇ ನಮ್ಗೇನ್ ನೆನಪಾಗುತ್ತೆ, ವಿಪರೀತ ಸಿಟ್ಟಿನವರು ಅಂತ. ಅರ್ಥ ಏನು? ಸಿಟ್ಟಿಗೆ ವಶರಾದವರು ಅಂತ ಅರ್ಥ. ಹೌದಾ ನಮ್ಮ ಮಾತಿಗೆ ಅಲ್ಲ ಅಂತ ಹೇಳ್ತಾರೆ. ಒಂದು ದೂರ್ವಾಸರು ಯಾರು ಗೊತ್ತಾ, ಸಿಟ್ಟನ್ನ ಗೆದ್ದವರು ಅಂತ. ಮತ್ತೆ ಅವರಿಗೆ ವಿಪರೀತ ಸಿಟ್ಟದಲ್ಲ ಅಂದ್ರೆ, ಈ ರಹಸ್ಯ ಬಿಡಿಸಿದ್ದು ಯಾರು ಅಂದ್ರೆ ನಮ್ಮ ವಾದಿರಾಜ ಗುರು ಸಾರ್ವಭೌಮರು ಬಿಡಿಸುತ್ತಾರೆ. ವಾದಿರಾಜರು ಶ್ರೀಪಾದರಾಜರ ಸ್ತೋತ್ರ ಮಾಡುತ್ತಾರೆ. ಶ್ರೀಪಾದರಾಜರ ಸ್ತೋತ್ರ ಮಾಡುತ್ತಾ ಬಹಳ ಚೆನ್ನಾಗಿ ಹೆಲ್ಪ್ ಮಾಡ್ತಾರೆ, ಖರಾಖಂಡಿ ಹೇಳ್ಬಿಡ್ತಾರೆ. ಶ್ರೀಪಾದರಾಜರದ್ದು ಯಾರು ಗೊತ್ತಾ, ಯಾರು ಸ್ವಾಮಿ? ಔತ್ತಾನಪಾದಿಯ ಕಿರಾಟ್, ಉತ್ತಾನಪಾದರಾಜನ ಮಗನೇ ಬಂದದ್ದು ಅಂತ ಹೇಳಿಬಿಟ್ರಲ್ಲೇ ಡೈರೆಕ್ಟ್ ಆಗಿ. ಇಷ್ಟಲ್ಲದೆ ಹೇಳುತ್ತಾರೆ, ಶ್ರೀಪಾದರಾಜರು ಯಾವ ವಂಶದಲ್ಲಿ ಬಂದ್ರು? ಯಾವ ವಂಶ? ಆ ಶಬ್ದಗಳು ಅರ್ಥ ಆಗದೆ ತಲೆ ತಚ್ಚಿಕೋಬೇಕು. ಅಂಥ ಶಬ್ದಗಳು ಹೇಳುತ್ತಾರೆ, ಕಾಪಾಲಿಕಾಂಶಯತಿ, ತಾಪಾಲಿತಾಂಶಯತಿ ಕೋಪಾತಿ ವಿತ್ತ. ಹೌದು, ಇವರು ಯಾವ ಅಂಶದಲ್ಲಿ ಬಂದರು ಅಂದ್ರೆ ಕಾಪಾಲಿತಾಂಶ ವರ ಕೋಪಾತಿ ವಿತ್ತಯತಿ ಎಂದರು. ಕಪಾಲಿ ಯಾರು? ರುದ್ರದೇವರು. ಕಪಾಲಿಯ ಅಂಶ ಕಾಪಾಲಿತಾಂಶ ದುರ್ವಾಸರು. ದುರ್ವಾಸರ ವಂಶ ಇದು. ದುರ್ವಾಸರು ಹೌದಾ, ಸನಕ ಸನಂದನಾದಿಗಳು ಆ ವಂಶದಲ್ಲಿ ಬಂದವರೇ ಇವರು. ದುರ್ವಾಸರು ಅಂತ ಮೊದಲು ಯಾವುದು ಪಂಚಾಂಗದಲ್ಲಿ ಹಾಕಿರ್ತಾರೆ ಯತಿಗಳು. ಅಂದ್ರೆ ದುರ್ವಾಸರ ವಂಶದಲ್ಲಿ ಬಂದವರು ಅಂತ ಹೇಳಲಿಕ್ಕೆ ಕಾಪಾಲಿತಾಂಶವರ ಕೋಪಾತಿವಿತ್ತಯತಿ. ಅತಿ ಕೋಪವೇ ವಿತ್ತ ಅಂದ್ರು. ಸಂಪತ್ತು ಅಂದ್ರು ಸಾಮಾನ್ಯ ನೋಡಿ, ಶಾಸ್ತ್ರ ಹೇಳುತ್ತೆ ಸಿಟ್ಟು ನಮ್ಮನ್ನ ಹಾಳು ಮಾಡುತ್ತೆ. ಯಾರಿಗಾದ್ರೂ ಸಿಟ್ಟಿದ್ರೆ ಬಹಳ ಸಂಪತ್ತಿದೆ ಅಂತ ಹೊಗಳುತ್ತಾರ? ಶಾಸ್ತ್ರ ಹೊಗಳುತ್ತ ಹಾಳು ಮಾಡಲಿಕ್ಕೆ ಬೇಕಾಗಿದ್ದೆಲ್ಲ ಕೂತಿದೆ ಅಂತ ಹೇಳುತ್ತಾರೆ. ಎಷ್ಟೇ ಸಾಧನೆ ಮಾಡಿದ್ರೂ ಸಿಟ್ಟೊಂದು ಬಂದ್ರೆ ಸಾಕು, ಪಾಯಸಕ್ಕೆ ತುಪ್ಪೇನು ದೀಪದ ಎಣ್ಣೆಯನ್ನು ಒಗ್ಗರಣೆ ಕೊಟ್ಟಂತಾಯಿತು ಭೀಕರವಾಗಿ. ಮತ್ತೆ ಸಿಟ್ಟಿದ್ರೆ ಅದು ಸಂಪತ್ತೇನಾಗುತ್ತೆ ಅಂದ್ರೆ ಹಾಗಲ್ಲ. ದೂರ್ವಾಸರು ಸಿಟ್ಟನ್ನು ಗೆದ್ದಿದ್ರು, ಶಿಷ್ಯರನ್ನ ಶಿಕ್ಷಾ ಮಾಡುವಂಥ ಅತಿಕೋಪವನ್ನ ತೋರಿ ಅತಿಕೋಪ ತೋರ್ತಾರಂತೆ. ಏನಿದು ಕೋಪ ಅತಿಕೋಪಕ್ಕೆ ವ್ಯತ್ಯಾಸ ಅಂದರೆ, ಇಂದ್ರದೇವರು ಬಂದರು ಆನೆ ಮೇಲೆ ಬರ್ತಾ ಇದ್ರು. ಬರುವಾಗ ನಿರ್ಮಾಲ್ಯವನ್ನ ಕಳಗಿಂದ ಇವರು ಆನೆ ಮೇಲಿರುವ ಇಂದ್ರದೇವರ ಕೈಗೆ ಎಸೆದು ಹಾಕಿದರೆ ಇಂದ್ರದೇವರು ತಲೆ ಮೇಲೆ ಇಟ್ಕೋಬೇಕಾಗಿದ್ದು ಆನೆ ತಲೆ ಮೇಲೆ ಇಟ್ಟರೆ ಆನೆ ಕಾಲು ಕಳೆದು ಹಾಕಿತು. ಆವಾಗ ನಿನ್ನ ಸಂಪತ್ತೆಲ್ಲ ಹಣ ಆಗಲಿ ಅಂತ ಕೊಟ್ಟು ಶಾಪ. ಅವಾಗ ಇಂದ್ರದೇವರು ಕಾಲಿಗೆ ಬಿದ್ದರು. ವಿಷ್ಣು ಪುರಾಣದಲ್ಲಿ ಈ ಮಾತು ಬರುತ್ತೆ. ಹಾ, ಕಾಲಿಗೆ ಬಿದ್ದು ಕೂಡಲೇ ದುರ್ವಾಸರು ಈ ಮಾತು ಹೇಳುತ್ತಾರೆ, ಏ ಇಂದ್ರ ಶಾಪ ಕೊಟ್ಟು ಕೂಡಲೇ ಕಾಲಿಗೆ ಬಿದ್ದು ಕೂಡಲೇ ಶಾಪ ಹಿಂದೆಗೆದುಕೊಂಡು ಶಾಪ ಮೋಚನೆ ಹೇಳುವಂಥವನು ನಾನಲ್ಲ, ನನ್ನ ಸಿಟ್ಟು ಕಡಿಮೆ ಆಗಲ್ಲ, ಹೋಗು ಅಂತ ಹೊರಡುತ್ತಾರೆ. ಅದು ಅತಿ ಕೋಪ ಅಂದ್ರೆ ಶಿಷ್ಯ ಕಾಲಿಗೆ ಬಿದ್ದ ಕೂಡಲೇ ಮಾಡುವ ಶಿಕ್ಷಾ ಕಡಿಮೆ ಮಾಡಿದರೆ ಶಿಷ್ಯನಿಗೆ ಅನರ್ಥ. ಆದ್ದರಿಂದ ಕೋಪ ತೋರಿಸಿಯೇ ಹೋದ್ರು, ಅದಕ್ಕೆ ಸಂಪತ್ತೆಲ್ಲ ಹೋಯಿತು, ಅದಕ್ಕೆ ಅಮೃತ ಮಥನ ಸಮುದ್ರ ಮಥನ ಮಾಡಬೇಕಾಗಿ ಬಂತು, ಅದ್ಭುತ ಭಗವಂತನ ದರ್ಶನ ಆಯಿತು. ಅಮೃತ ಮಥನ ಸಮುದ್ರ ಮಥನ ಮಾಡಿ ಅಮೃತ ಪಡೆದರಲ್ಲ ದೇವತೆಗಳು, ಅವರಿಗೆ ಸಿಕ್ಕದ್ದೇನು ಗೊತ್ತಾ? ಅಮೃತ. ನೀವು ಹೋಗಿ ದೇವತೆಗಳನ್ನು ಕೇಳಿ, ಸಮುದ್ರ ಮಥನ ಮಾಡಿದ ಕಾಲಕ್ಕೆ ನಿಮಗೆ ಸಿಕ್ಕದ್ದೇನು ಅಂದ್ರೆ, ಜುಜುಬಿ ಅಮೃತ ಅಲ್ಲ ಸಿಕ್ಕಿದ್ದು, ಇನ್ನೇನು ಸಿಕ್ಕಿತ್ತು ಅಂದ್ರೆ, ಹೆಜ್ಜೆ ಹೆಜ್ಜೆಗೂ ದೇವರ ಮೇಲೆ ಆಧಾರ ಪಟ್ಟಿದ್ದೇವೆ ಎಂಬ ಅನುಭವದ ಜ್ಞಾನ ಸಿಕ್ಕಿತ್ತಯ್ಯ ಅಂತ ಹೇಳ್ತಾರೆ ಅಲ್ವೋ. ದೇವತೆಗಳೆಂಥವರು, ಹೆಜ್ಜೆ ಹೆಜ್ಜೆಗೂ ಭಗವಂತನ ಚಿಂತನೆ ಮಾಡುವವರು. ಅದು ಮರಸುವ ಅಹಂಕಾರ ಬಂದ್ರೆ ಬಿಡಿಸೋ ಅಂತ ಕೇಳಿಕೊಳ್ಳುತ್ತಾರೆ. ಆ ಅಹಂಕಾರ ಕತ್ತರಿಸುವಂತಹ ಪ್ರಯೋಗವೇ ಸಮುದ್ರ ಮಥನ ಘಟ್ಟ. ಅದು ಅವರು ಎಂದೂ ಮರೀಲಿಕ್ಕೆ ಸಾಧ್ಯವಿಲ್ಲ. ಅದು ನೆನೆಯುತ್ತಾರೆ, ಆದವರಿಗೆ ಅಮೃತ. ಈ ಅಮೃತ ಅಲ್ಲ, ದೇವರ ನೆನಪೇ ದೇವತೆಗಳಿಗೆ ಅಮೃತ. ಅದಕ್ಕೆ ಹೇಳುತ್ತಾರೆ ಅಂಥ ಅಮೃತ ಸಿಗಬೇಕಾದರೆ ಅದಕ್ಕೆ ಕಾರಣ ಯಾವುದಾಯಿತು? ದೂರ್ವಾಸರ ಅತಿಕೋಪ. ಆ ಅತಿಕೋಪ ಯಾರಿಗೆ? ಶಿಷ್ಯರಿಗೆ ವರ ಆಯಿತು. ಹಾಗಾದ್ರೆ ಅವರಿಗೆ ಏನದು ಸಂಪತ್ತಿ ಅಲ್ವಾ? ಇದು ದೂರ್ವಾಸರ ಪರಿಚಯ. ಇಲ್ಲದಿದ್ದರೆ ನಾವು ಹೇಳ್ತಾರೆ ಪುರಾಣ ಕೇಳಿ ಉದ್ಧಾರ ಆಗದಿದ್ರೂ ಅಡ್ಡಿಯಿಲ್ಲ, ಹಾಳಾಗದಿದ್ರೆ ಸಾಕು. ಹಾಗೆ ದೂರ್ವಾಸರ ಕುರಿತು ಕೇಳಿ ಅಯ್ಯೋ ಇವರು ಸಿಟ್ಟಿಗೆ ವಶರಾಗಿರುವಂತಹ ಮಹಾಕೋಪಿಷ್ಟು ಅಂತ ತಿಳ್ಕೊಂಡ್ಬಿಟ್ರೆ ಮುಗಿದೋಯ್ತು, ಕ್ಲೀನ್ ಬೌಂಡ್. ಎಲ್ಲ ಜನ್ಮಗಳ ಪುಣ್ಯನ ಧ್ವಂಸ ಆಗಿಬಿಡುತ್ತೆ ನೋಡಿ. ಹೇಳ್ತಾರೆ ಭಕುತಿಗೆ ತೊಲಗದೆ ಮುನಿಯ ತೇರನೇಳದ, ಭಕುತಿಗೆ ವಶವಾಗಿ ಸೌಭಾಗ್ಯವನೇ ಇತ್ತ. ಯಾರಿಗೆ ಕೊಟ್ಟ ಸೌಭಾಗ್ಯ? ಕುಚೇರನಿಗೆ. ಹೌದಾ ಹೌದಾ, ಏನ್ ಕೊಟ್ಟ ಸೌಭಾಗ್ಯ? ಅಷ್ಟೈಶ್ವರ್ಯ ಕೊಟ್ಟ ಕುಚೇರನಿಗೆ ಅಲ್ಲ ಅಂದ್ರು. ಏನು ಅಷ್ಟೈಶ್ವರ್ಯ ಕೊಟ್ಟದ್ದು ಕುಚೇಲನ ಹೆಂಡತಿಗೆ. ಕುಚೇಲ ಬಂದ, ಕೃಷ್ಣನ ಹತ್ರ ಬಂದ, ಹೆಂಡತಿ ಹೇಳಿದರೆ ಬಂದ, ಕೇಳಬೇಕು ಅಂತ ಬಂದ, ಏನೂ ಕೇಳಿಲ್ಲ. ದೇವರನ್ನೇ ನೋಡಿದ, ಸಂತೋಷವಾಗಿ ಹೋದ. ಹೋಗಕಾಲಕ್ಕೆ ಅಯ್ಯೋ ಹೆಂಡತಿ ಮಾತು ಕೇಳಿರಲ್ಲ ಅನ್ಕೊಂಡ, ಒಳ್ಳೆದಾಯ್ತು ಬಿಡು ಅಂತ ಹೊರಟ. ಅದಕ್ಕೆ ದೇವ ಏನು ಮಾಡಿದ, ತನ್ನನ್ನೇ ಕುಚೇಲನಿಗೆ ಕೊಟ್ಟ. ಕುಚೇಲನ ಹೆಂಡತಿಗೆ ಅಲ್ಲಿಂದಲ್ಲಿಗೆ ಟ್ರಾನ್ಸ್ಫರ್ ಮಾಡಿದ, ಯಾವ ಸಂಪತ್ತೆಲ್ಲ ಅಲ್ಲಿ ಕೊಟ್ಟ. ಮತ್ತೆ ಕುಚೇಲನಿಗೆ ಸೌಭಾಗ್ಯವನ್ನೇ ಇತ್ತ ಅಂದ್ರೆ ಹೇಳ್ತಾರೆ, ಕುಚೇಲನಿಗೆ ಅಷ್ಟು ಸೌಭಾಗ್ಯ ಕೊಟ್ಟರು ಕೂಡ ಇದು ಬಂದ್ರೆ ನನ್ನ ಭಕ್ತಿ ಹಾಳಾಗುತ್ತೆ ಅಂತ ಹರಕ ಬಟ್ಟೆಯನ್ನೇ ಮುಟ್ಟಿದ್ದಂತೆ ಅಷ್ಟು ದೊಡ್ಡ ಮಹಲಿನಲ್ಲಿ. ಅಂಥ ಸೌಭಾಗ್ಯ ಕೊಟ್ಟ. ಶ್ರೀಹರಿಯೇ ಬೇಕು, ಸಂಪತ್ತು ಬೇಡ ಅಂತ ಸೌಭಾಗ್ಯ ಯಾರಿಗೆ, ಕುಚೇಲನಿಗೆ ಕೊಟ್ಟ ಅಂತ ಹೇಳ್ತಾರೆ. ಇದು ಸ್ವಲ್ಪ ದಾಸರಾಯರ ಮಾತುಗಳು ಚೆನ್ನಾಗಿ ಅರ್ಥ ಮಾಡಿಕೋಬೇಕು, ಇಲ್ಲಾಂದ್ರೆ ಬಹಳ ಏನು ಪಾಲಿಶ್ ಬಣ್ಣಕ್ಕಿಂತ ಸ್ಲಿಪ್ಪರಿ. ಬಿದ್ದ ಮೇಲೆ ಗೊತ್ತಾಗುತ್ತೆ, ಹಲ್ಲು ಮುರಿದ ಮೇಲೆ ಗೊತ್ತಾಗುತ್ತೆ ಏನು ಎಣ್ಣೆ ಬಿದ್ದಿತ್ತು ಅಂತ. ಹಾಗೆ ನೋಡಿ, ಒಂದು ಚಿಕ್ಕ ದೃಷ್ಟಾಂತ ಕೊಡಬೇಕಾದ್ರೆ, ನರಸಿಂಹದೇವರು ಸುಳಾರಿ ಹೇಳುವಾಗ, ಮಗುವಿನ ರಕ್ಕಸನು ಏಮ್ಮ ಹೇಳಿ, ಹಗೆಯಿಂದಲಿ ಹೊಯ್ದ ನಗಪನ್ನ ಗಗನಭಿ ಗಗನ ಮಿಗಿಲಾದ ಅಗಣಿತ ಬಾಧೆಯಲ್ಲಿ ನೆಗೆದು ಒಗೆದು ಸಾವು ಬಗೆದು ಕೊಲ್ಲು ತಿರಲು. ಆ ಕೂಸು ಏನಂದು ಕವಿತು, ಹೇ ಜಗದವಲ್ಲವನೇ ಸುಗುಣ ಅನಾದಿಗನೇ. ಹೌದಾ, ಏನಂತ ಹೇಳಿದ್ರು, ಶಿಶುವು ಮೊರೆ ಇಡಲು ಅಂದ್ರೆ ಅರ್ಥ ಏನು, ಒಂದೇ ಕೊಂದು ಎಲ್ಲ ಮಾಡ್ತಾ ಇದ್ರೆ ಪ್ರಹ್ಲಾದರಾದರು ಅಪ್ಪಾ ನರಸಿಂಹ ಅಂತ ಕೂಗಿದ್ರಂತೆ, ದೇವರು ರಕ್ಷಣೆ ಮಾಡಿದ ಅಂತ ಅರ್ಥ ಆದೀತು. ಭಾಗವತ ಬನ್ನಿ, ಆ ಹಿರಣ್ಯಕಶಿಪು ನೆಗೆದು ಒಗದು ಸಾವು ಬಗೆದು ಕೊಲ್ಲುತ್ತಿರಲು ಏನಾಯಿತು ಅಂದ್ರೆ, ಪ್ರಹ್ಲಾದರಾದರಿಗೆ ಇರುವೆ ಕಚ್ಚಿದಂತೂ ಕೂಡ ಆಗಲಿಲ್ಲ, ಸಂತೋಷವಾಗಿದ್ರಂತೆ. ಅದೇ ಹೇಳ್ತಾ ಇದ್ದಾರೆ, ನಶಶಾಕ ಆ ಪ್ರಹ್ಲಾದರಾದರ ಕೂದಲು ಮುಟ್ಲಿಕ್ಕಾಗಿಲ್ಲ ಹಿರಣ್ಯಕಶಿಪುವಿಗೆ. ಈಗ ನೋಡಿ, ನಿಮ್ಮ ಮೇಲೆ ಯಾರೋ ದೊಡ್ಡ ದೊಡ್ಡ ಬಂಡೆ ಕಲ್ಲು ಹಾಕ್ತಾ ಇದ್ದಾರೆ, ನಿಮ್ ಪೆಟ್ಟೆ ಆಗ್ತಾ ಇಲ್ಲ, ಬೀಳಕ್ಕೆ ಮೊದಲೇ ಮುರಿದೋಗ್ತಾ ಇದೆ. ಅಂಥ ಕಾಲಕ್ಕೆ ನೀವು ಅಯ್ಯೋ ಕಲ್ಲು ಬೀಳ್ತಾ ಇದೆ ಅಂತ ಒದರ್ತೀರಾ? ಇಲ್ಲಲ್ಲ. ಮತ್ತೆ ವಿಜಯದಾಸರು ಭಾಗವತ ಓದ್ಕೊಂಡಿಲ್ವಾ? ಓದಿದ್ದಾರಲ್ವ? ಮತ್ತೇನು ಹೇಳಿದ್ರು, ಆ ರಾಕ್ಷಸ ತುಂಬಾ ದೈತ್ಯ ತೊಂದರೆ ಕೊಡ್ತಾ ಇದ್ರೆ, ಸ್ವಾಮಿ ಸ್ವಾಮಿ ಅಂತ ಏನು ಮಗು ಮೊರೆ ಇಡಲು ಅಂತ ಹೇಳಿದ್ರೆ ಅರ್ಥ ರಿವರ್ಸ್ ಆಯ್ತಲ್ಲ. ಅಪ್ಪ ಕೊಟ್ಟ ಕಾಟ ತಡೆಯಲಾರದೆ ಮಗು ಮೊರೆ ಇಡಿತು ಅಂತ ಬಂತಲ್ಲ ಅಂದ್ರೆ ಅರ್ಥ ಅದಲ್ಲ ಅಂದ್ರು. ಯಾಕೆ, ಇವರಿಗೆ ಏನೂ ತೊಂದರೆ ಆಗ್ತಾ ಇಲ್ಲ ಅಪ್ಪ ಕೊಟ್ಟ ಕಾಟದಿಂದ. ಮತ್ತೆ ದೇವರನ್ನ ಹೇ ಸ್ವಾಮಿ ಬಾ ಬಾ ಅಂತ ಯಾಕೆ ಕೂಗಿದ್ದು ಅಂದ್ರೆ, ಇಷ್ಟು ರಹಸ್ಯ. ಈ ದೈತ್ಯನ ಒಳಗೆ ಜಯ ಕೂತಿದ್ದಾನೆ, ನನಗೆ ವಿಪರೀತ ತೊಂದರೆ ಕೊಡ್ತಾ ಇದ್ದಾನೆ, ನನಗೇನು ಆಗ್ತಾ ಇಲ್ಲ, ರಿವರ್ಸ್ ಆಗಿ ನನಗೆ ತೊಂದರೆ ಕೊಟ್ಟಿದ್ದಕ್ಕೆ ಮಹಾ ಅನರ್ಥ ಕಾದುಕೊಂಡಿದೆ, ಇನ್ನಷ್ಟು ತೊಂದರೆ ಕೊಡಿಸಿ ನನಗೆ, ಆತನಿಗೆ ತೊಂದರೆ ಬಾರದಂತೆ ಕಾಯೋ ಹರಿಯೇ ವೇಗಬಾ ಅಂತ ಕರೆದದ್ದಷ್ಟೇ ಹೊರತು ತಮಗೆ ತೊಂದರೆ ಆಗ್ತಾ ಇದೆ ಅಂತ ಕರೆದದ್ದಲ್ಲ. ಇದು ವಿಜಯದಾಸರ ವಾಣಿ. ಮೇಲ್ನೋಟಕ್ಕೇನಿತ್ತು, ಅಪಾರ್ಥ ಸ್ಲಿಪ್ ಆಗಿ ಬಿಡಬೇಕು, ಓದಲವೋ ಭಾಗವತಕ್ಕೆ ವಿರುದ್ಧವಾಗಿ ಅರ್ಥ ಮಾಡಬೇಕಾಗಿತ್ತು. ಅದನ್ನ ಹೇಳ್ತಾರೆ, ಭಕ್ತಿಗೆ ವಶವಾಗಿ ಸೌಭಾಗ್ಯವನ್ನು ಇತ್ತ, ಭಕ್ತಿಗೆ ಮರುಳೆನಿಸಿ ಅಳಾಗಿ ಸೇವಿಸಿದ. ಯಾರಿದೆ ದೇವರು ಆಳಾಗಿ ಸೇವಿಸಿದ್ದು? ಪಾಂಡವರಿಗೆ. ಹೌದಾ, ಪಾಂಡವರ ಮನೆಯ ಕುದುರೆಗಳ ತಾ ತೊಳೆದ. ಆಳು ಆಳು ಮಾಡೋ ಕೆಲಸ ಅಲ್ಲ, ಏನು ಕುದುರೆಗಳು ತೊಳೆಯೋದು, ಎಂಜಲ್ ತೆಗೆದುಹಾಕೋದು. ಭಕ್ತಿಗೆ ಮೀರದೆ ವಿದುರನಲ್ಲಿ ಉಂಟ. ಅಲ್ಲಿ ದುರ್ಯೋಧನ ಕ್ಷತ್ರಿಯ ಅಡಿಗೆ ಮಾಡಿಸಿದ್ದ, ಒಳ್ಳೆ ಬ್ರಾಹ್ಮಣರ ಕಳಿಸಿ ಅಡಿಗೆ ಮಾಡಿಸಿದ್ದ, ಎಲ್ಲ ಇತ್ತು. ವಿದುರ ಶೂದ್ರ ಹೋಗಿ ಉಂಡ ಹೇಳಿ ಉಣಬಹುದು ಅಂತ ಹೇಳ್ತೀರಾ? ಶೂದ್ರನತ್ರ ಕ್ಷತ್ರಿಯ ಉಣಬಹುದು ಅಂತ ಹೇಳ್ತೀರಾ? ರಾಮಾಯಣಕ್ಕೆ ಬನ್ನಿ ಅಂತ ಹೇಳ್ತಾರೆ. ರಾಮಾಯಣಕ್ಕೆ ಬಂದರೆ ಗುಹ ಬೇಡರವ ಬರ್ತಾನೆ, ರಾಮನ ಸ್ನೇಹಿತ, ಎಲ್ಲ ಚೆನ್ನಾಗಿದೆ. ರಾಮ ಬಂದ ಕೂಡಲೇ ಗುಹ ಅಂತ ಹೇಳಿದ್ರೆ ನಮಗೆ ಬಹಳ ತಪ್ಪು ಕಲ್ಪನೆ ಇದೆ. ಏನಂತ, ಒಂದು ಸಣ್ಣ ನಾವೆ, ನಮ್ಮ ಒಂದು ನಾವೆ ಓಡಿಸುವ ಒಬ್ಬ ಏನು ಆಗ್ತಾನಲ್ಲ, ಅವನೊಬ್ಬ ಅಂತ ಅನ್ಕೊಳ್ತೀವಿ. ಇಲ್ಲ, ಆ ಬೇಡರ ಗುಂಪಿಗೆ ಮಹಾರಾಜ ಮಂತ್ರಿಗಳನ್ನು ಕರ್ಕೊಂಡು ಬರ್ತಾನೆ. ಎಂಥ ರಾಜನಾಗಿರ್ಬೇಕು ಬಂದ, ಹಂಸತ್ಬುಲಿತ ಕಲ್ಪಗಳ ಸಹಿತವಾಗಿ ಭಕ್ಷ್ಯ ಭೋಜ್ಯಗಳೆಲ್ಲ ರಾಮನ ಮುಂದಿಟ್ಟ, ಎಲ್ಲ ಇಟ್ಟ, ಹಾಲು ಮೊಸರು ಎಲ್ಲ ಇಟ್ಟ, ಹಣ್ಣುಗಳು ತಂದಿಟ್ಟ. ರಾಮಚಂದ್ರ ಏನು ಹೇಳಿದ, ಒಂದೇ ಮಾತು ಹೇಳ್ತಾನೆ, ನಿನ್ನ ಭಕ್ತಿಗೆ ಸಂತೋಷ ಪಡ್ತಾ ಇದ್ದೇನೆ, ಆದರೆ ನಾನು ಕ್ಷತ್ರಿಯ, ನೀನು ತಂದದ್ದು ನಾನು ಸ್ವೀಕಾರ ಮಾಡಬಾರದು ಅಂತ ಹೇಳಿ ಲಕ್ಷ್ಮಣನಿಗೆ ಹೇಳುತ್ತಾನೆ. ಲಕ್ಷ್ಮಣ ನದಿಯಲ್ಲಿ ನೀರು ತಾ ಅಂತ ಹೇಳಿ ನೀರು ಕುಡಿದು ಮಲಗುತ್ತಾನೆ, ಒಂದು ಮುಟ್ಟಿಲ್ಲ. ಮತ್ತೆ ಕೃಷ್ಣ ಹೇಗೆ ಹೋದ ಅಂದ್ರೆ ಹೇಳ್ತಾರೆ, ವಿದುರನ ಸ್ಥಿತಿ ಬೇರೆ ಅಂದ್ರು. ವಿದುರನ ಗತ್ತೇ ಬೇರೆ, ಸಾಮಾನ್ಯ ಶೂದ್ರನಲ್ಲ, ಗುಹನಂತೆ ಅವಲ್ಲ, ಎಂಥವರು ಅಂತ ಹೇಳಿದ್ರೆ ವಿದುರ. ವಿದುರ ಅಂತ ಅವರ ಒಂದು ಸಲ ಸ್ಮರಣೆ ಮಾಡಿದರೆ ಸಾಕು, ಒಬ್ಬ ಜೀವಿ ಉದ್ಧಾರ ಆಗಿಬಿಡ್ತಾನಂತೆ, ಅಂಥವರು ವಿದುರ ಅಂದ್ರು. ಧೃತರಾಷ್ಟ್ರ ದುಃಖ ಪಡ್ತಾ ಇರ್ತಾನೆ. ತತ್ವಜ್ಞಾನ ಹೇಳಯ್ಯ ವಿದುರ ಅಂತ ಕೇಳಿದರೆ ವಿದುರ ಅಂತಾನೆ, ನಾನಲ್ಲ ಬ್ರಾಹ್ಮಣರು ಬರಬೇಕದಕ್ಕೆ. ಯಾರು ಬರ್ತಾರೆ ಅಂದರೆ ಸನತ್ ಸುಜಾತರು ಬರುತ್ತಾರೆ. ಅಯ್ಯ, ಹಾಸ್ಯ ಮಾಡಿದ್ರೂ ಒಂದು ಇತಿಮಿತಿ ಇರಬೇಕು. ಯಾರು ಮಾರ್ಕಂಡೇಯರಂಥ ಮಹಾನುಭಾವರೇ ಸಾವಿರಾರು ವರ್ಷಗಳ ಕಾಲ ತಪಸ್ಸು ಮಾಡಿದರೆ ಹೊರತು ದರ್ಶನ ಕೊಡದೇ ಇರುವಂಥವರು ಮಾರ್ಕಂಡೇಯರು. ಎಂಥ ಮಾರ್ಕಂಡೇಯರು ಅಂದರೆ ದೇವರ ದರ್ಶನ ಆದ ಮೇಲೆ ವರ ಕೇಳಯ್ಯ ಅಂತ ನಾರಾಯಣ ಕೇಳಿದರೆ ಯಾವ ವರ ಕೇಳಲಿಕ್ಕೆ ಬಯಕೆನೇ ಇಲ್ಲ ಅಂತ ಹೇಳಿದ ಮಾರ್ಕಂಡೇಯರಿಗೇನೆ ಸಾವಿರಾರು ವರ್ಷಗಳ ತಪಸ್ಸು ಮಾಡಿದರೆ ಹೊರತು ದರ್ಶನ ಕೊಡದವರು ಸನಸ್ಸುಜಾತರು. ಅಂಥ ಸನಸ್ಸುಜಾತರು ನನ್ನಂಥವನಿಗೆ, ನನ್ನಂಥವ ಅಂದರೆ ತಮ್ಮನ ಮಕ್ಕಳಿಗೆ ಗೊತ್ತಿದ್ದು ದ್ರೋಹ ಮಾಡುವಂಥ, ನನ್ನ ಮಗ ದುಷ್ಟ ಅಂತ ಗೊತ್ತಿದ್ದು ಬೆನ್ನಿಗೆ ಹಾಕಿಕೊಂಡು ಬರುವಂಥ ನನಗೆ ದರ್ಶನ ಕೊಟ್ಟು ಉಪದೇಶ ಕೊಡ್ತಾರ ಅಂತ ಕೇಳಿದರೆ ವಿದುರ ಒಂದೇ ಮಾತು ಹೇಳ್ತಾನೆ, ಪ್ರಯತ್ನ ಪಡುತ್ತೇನೆ ಕರೆಯಲಿಕ್ಕೆ, ನೋಡೋಣ. ಸ್ಮರಣೆ ಮಾಡಿದ್ದು ಸನಸ್ಸುಜಾತರು ಪ್ರತ್ಯಕ್ಷ, ಅದು ವಿದುರನ ದತ್ತು ಅಂತ ಹೇಳುತ್ತಾರೆ. ಅದಕ್ಕೆ ಹೇಳುತ್ತಾರೆ, ಭಕ್ತಿಗೆ ಮೀರದೆ ವಿದುರನಲ್ಲಿ ಉಂಡ, ಭಕ್ತಿಗೆ ಒಳಗಾಗಿ ತನಗೆ ತಾನೇ ಸೋತ. ಎಲ್ಲಿ ಭೀಷ್ಮಾಚಾರ್ಯ ಅಲ್ವಾ ಇಲ್ಲಿ ನೋಡಿ, ಭಕ್ತಿಗೆ ಒಳಗಾಗಿ ಭಕ್ತಗೆ ತಾನೇ ಸೋತ ಅಂದಿಲ್ಲ, ತನಗೆ ತಾನೇ ಸೋತ ಅಂದ್ರು ಅಲ್ವಾ. ಅದು ಹೇಗೆ, ತನಗೆ ತಾನೇ ಸೋತದ್ದ, ಭೀಷ್ಮಾಚಾರ್ಯರಿಗೆ ಸೋತದ್ದ, ಹೇಗೆ ತನಗೆ ತಾನೇ ಸೋತದ್ದು? ಹಾ, ಅದಕ್ಕೆ ಹೇಳ್ತಾರೆ, ತನಗೆ ತಾನೇ ಸೋತ ಅಂತ ಹೇಳಿದರೆ ಭೀಷ್ಮಾಚಾರ್ಯರ ಒಳಗಿದ್ದು ಪ್ರತಿಜ್ಞೆ ಮಾಡಿಸಿದ ಇವನೇ, ಅವರ ಪ್ರತಿಜ್ಞೆ ನಿಲ್ಲಿಸಿದ್ದು ಇವನೇ. ಆ ರಹಸ್ಯ ನೋಡಬೇಕಾದರೆ ಸಮಯ ಆಗಿದೆ, ನಾಳೆ ನೋಡೋಣ. ಶ್ರೀಕೃಷ್ಣ ಅಂತ.